ಕಳೆದ ಒಂದು ಸ್ವಲ್ಪ ದಿನಗಳಿಂದ ನಮ್ಮ ಸಹೋದರು ಬರೆದಂಥ ರೀಪ್ರಿಂಟ್ಸ್ ಅದರಲ್ಲಿ ನಮ್ಮ ಒಂದು ಕರ್ತನ ಒಂದು ರಾತ್ರಿ ಭೋಜನದ ಸಂಬಂಧವಾಗಿ ಅನೇಕ ಉಪದೇಶಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ನಮ್ಮ ಸಹೋದರಗಳ ಸೇರಿಬಿಟ್ಟು ಒಂದು ಮೆಮೋರಿಯಲ್ ಮೆಡಿಟೇಷನ್ ಅಂತ ಒಂದು ಬುಕ್ ಏನು ಮಾಡಿದ್ದಾರೆ ಅದರ ಇದರಲ್ಲಿ ಆತನ ಕಷ್ಟ ಸಂಕಟಗಳು ಶ್ರಮೆಗಳು ಪಸ್ಕ ಆತನ ಕಡೆಯ ರಾಭೋಜನ ಇದ್ರ ಸಂಬಂಧವಾಗಿ ಅನೇಕ ವಿಚಾರಗಳೇನಾಗಿದೆ ಇದೆ ಅಲ್ಲ. ಸೊ ಅದರ ಸಂಬಂಧವಾಗಿ ನಾವೇನು ಮಾಡೋಣ ಇವತ್ತು ಅದನ್ನ ನಾವು ಧ್ಯಾನ ಮಾಡೋಕ್ಕೆ ಹೋಗೋಣ. ಸೊ ಕಳೆದ ಸತಿ ನೋಡಬೇಕಂದ್ರೆ ಅನೇಕ ಒಂದು ಆರ್ಟಿಕಲ್ನ ಓದಿದ್ರಿ ಅದರ. ಸೊ ಈ ವಾರ ನಾವು ಆತ್ಕೊಂಡಂಥ ಆರ್ಟಿಕಲ್ ಯಾವುದಪ್ಪ ಅಂತ ನೋಡೋಣ ಅಂತಂದರೆ ಅದರಲ್ಲಿ ರೀಪ್ರಿಂಟ್ಸ್ ನಂಬರ್ 2249 ಇದನ್ನ 1889 ಇಸ್ವಿ ಏಪ್ರಿಲಲ್ಲಿ ಏನು ಮಾಡಿದ್ ಬರೆದಿದ್ದು. ಸೊ ಈ ಮೆಮೊರಿಟೇಷನ್ ಬುಕ್ ಅಂತಂದರೆ ಅದು ನೋಡಬೇಕಂದ್ರೆ 295 ಪೇಜ್ ನಂಬರ್ ಅದೆಲ್ಲ ನಾವೇನು ಮಾಡೋಣ ಇರ್ತಾರೆ, ನಾವು ಅದನ್ನು ಓದೋಣ. ನಾನು ನಿಮಗೆ PDF ಎಲ್ಲ ಶೇರ್ ಮಾಡಿದ್ದೀನಿ ಗ್ರೂಪಲ್ಲಿ, ಇನ್ನೊಂದು ಸತಿ ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ, ಅದನ್ನು ಯೂಸ್ ಮಾಡಿ. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ 2-3 ಪೇಜಸ್ ಎಕ್ಸ್ಟ್ರಾ ಏನು ಮಾಡಿದ್ದೀರಿ ಆ್ಯಡ್ ಮಾಡಿದ್ದೀರಿ, ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರಿಗೂ ಹಾಕಿರ್ತೀನಿ ಇವಾಗ, ಅದನ್ನು ನೀವು ಏನು ಮಾಡಿ ಅದನ್ನು ಬಳಕೆ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿ, ಓಕೆನಾ? ಸೊ ಒಂದು ನಿಮಿಷ ರೀ. ಓಕೆ, ಅದನ್ನು ಏನು ಮಾಡಿ ನೀವು ಯೂಸ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಇವಾಗ ನಾವು ಶುರು ಮಾಡೋಣ. ಸೊ ಯಾರೆಲ್ಲ ಬ್ರದರ್ ಸಿಸ್ಟರ್ಸ್ ಎಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅಥವಾ ಓದೋಕ್ಕೆ ಅನುಕೂಲ ಆಗ್ತದೋ ಅಂಥವ್ರೆಲ್ಲ ಕೈಗಣ್ಣೆತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಸೊ ನಿಮಗೆ PDF ಮಾಡಿದ್ದೀನಿ. ಓಕೆ, ಮೊದಲನೇದಾಗ ಓದೋಣ.
ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೋಹಾನ 13:1-17. ನಮ್ಮ ಕರ್ತನ ಸೇವೆಯು ಮುಗಿಯುವ ಹಂತದಲ್ಲಿತ್ತು. ಪಸ್ಕ ಭೋಜನವನ್ನು ಆಚರಿಸಲು ಅವನು ತನ್ನ 12 ಮಂದಿ ಆರಿಸಿಕೊಂಡ ಶಿಷ್ಯರನ್ನು ಭೇಟಿಯಾಗಿ ಹೀಗೆ ಘೋಷಿಸಿದನು: ನಾನು ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಲೂಕ 22:15. ಅವರು ತಿನ್ನಬೇಕಿದ್ದ ಪಸ್ಕದ ಕುರಿಮರಿ ನಮ್ಮ ಕರ್ತನನ್ನೇ ಪ್ರತಿನಿಧಿಸುತ್ತದೆ, ಮತ್ತು ಆತನ ಶಿಷ್ಯರು ಅದನ್ನು ತಿನ್ನುವುದು ಸುವಾರ್ತ ಯುಗದ ವಿಶ್ವಾಸಿಗಳು ತಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನು ಹೇಗೆ ಸೇವಿಸಬೇಕು ಮತ್ತು ನಂಬಿಕೆಯಿಂದ ಆತನ ಮರಣದ ಮೂಲಕ ಅವರಿಗೆ ದೊರೆತ ಆಶೀರ್ವಾದಗಳನ್ನು ಹೇಗೆ ತಮ್ಮದಾಗಿಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಬ್ಬವನ್ನು ಆಚರಿಸೋಣ. 1 ಕೊರಿಂಥ 5:7-8. ಆದರೆ ಯೇಸು ನಿಜಸ್ವರೂಪ ಕುರಿಮರಿಯಾಗಿದ್ದ ಕಾರಣ ಆ ಛಾಯಾರೂಪವನ್ನು ನಿಲ್ಲಿಸುವುದು ಸೂಕ್ತವಾಗಿತ್ತು. ಆದ್ದರಿಂದ ನಮ್ಮ ಕರ್ತನು ಈ ಕೊನೆಯ ಛಾಯಾರೂಪದ ಭೋಜನದ ನಂತರ ಆತನ ಮುರಿದ ದೇಹ ಮತ್ತು ಸುರಿಸಿದ ರಕ್ತವನ್ನು ಸೂಚಿಸುವ ಹುಳಿಯಿಲ್ಲದ ರೊಟ್ಟಿಯ ಮತ್ತು ದ್ರಾಕ್ಷಾರಸದ ನಿಜ ಸ್ವರೂಪದ ಸ್ಮರಣಾರ್ಥ ಭೋಜನವನ್ನು ಸ್ಥಾಪಿಸಿದನು.
ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳು ನೋಡ್ಬೇಕಾದ್ರೆ ನಮ್ಮ ಒಂದು ಚೂಸನ್ ಯಾವುದಪ್ಪ ಟೆಕ್ಸ್ಟ್ ಯಾವುದಪ್ಪ ಅಂದರೆ ಜಾನ್ 13 ಚಾಪ್ಟರ್ಲಿ ಇರೋಂಥ ಒಂದು ಸನ್ನಿವೇಶ. ಸರಿ, ಇಲ್ಲಿ ಯೋಹಾನ 13 ದಿನದಲ್ಲಿ ಏನಪ್ಪ ಸನ್ನಿವೇಶ ಆಗ್ತಾರೆ ಅಂತಂದರೆ ನಮಗೆ ಚೆನ್ನಾಗಿ ಗೊತ್ತಿರೋಂಗೆ ಯೇಸು ಕ್ರಿಸ್ತು ಕಡೆಯ ಒಂದು ರಾಭೋಜನದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ನಡೆಯುವಂಥ ಹಲವಾರು ಸನ್ನಿವೇಶಗಳಲ್ಲಿ ಒಂದು ಸನ್ನಿವೇಶ ಏನು ಮಾಡ್ತಾರೆ ಇಲ್ಲಿ ಕವರ್ ಮಾಡ್ತಾರೆ ಯಾವ್ದ್ರ ಬಗ್ಗೆ ಅಂತಂದರೆ ಕ್ರಿಸ್ತನು ತನ್ನ ಶಿಷ್ಯನ್ರಗಳ ಪಾದನ್ ತೊಳೆಯುವಂಥ ವಿಚಾರದ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ನಾವು ಓದೋಣ. ಆದರೆ ಇದು ಓದೋದಕ್ಕಿಂತ ಮುಂಚೆ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ಆಯಿತು ಬ್ಯಾಕ್ಗ್ರೌಂಡ್ ಅಂತ ನೋಡ್ಬೇಕ್ರೆ 12 ಜನ ಮಂದಿ ಶಿಷ್ಯನ ಸೇರಿಸ್ಕೊಂಬಿಟ್ಟು ಯೇಸು ಕ್ರಿಸ್ತ ಏನಪ್ಪ ಮಾಡ್ತಾರೆ ಈ ಪಾಸ್ ಓವರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅವರು ಡಿಸೈಡ್ ಮಾಡ್ತಾರೆ. ಅವಾಗೇನು ಮಾಡ್ತಾರೆ ಶಿಷ್ಯನ್ಗಳಿಗೆ ಹೋಗ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಮನೆಗೆ ಹೋಗ್ಬಿಟ್ಟು ನೀವೇನು ಮಾಡಿ ಒಂದು ಈ ಪಸ್ಕದ ಒಂದು ಸೌರಣ ಏನು ಮಾಡೋದು ನೀನು ಒಂದು ರೆಡಿ ಮಾಡಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಸೊ ರೆಡಿ ಮಾಡ್ಬೇಕಾದ್ರೆ ಆ ಮನೆಯವ್ರು ಯಾರೋ ಅದರ ಅವ್ರಿಗೂ ಕ್ರಿಸ್ತನ್ಗೆ ಏನೋ ಲಿಂಕ್ ಇತ್ತು ಅಂದರೆ ಏನೋ ಸಂಬಂಧನೇ ಇರಲ್ಲ, ಏನೋ ಲಿಂಕೇ ಇರಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಟಚ್ಚು ಇಲ್ಲ. ಆದರೆ ಇವ್ರು ಹೋಗ್ತಾರೆ ಏನ್ರಿ ಒಬ್ಬ ಆ ನೀರಿನ ಕೊಡ ನೆತ್ಕೊಂಡು ಹೋಗ್ತಾ ಇರ್ಬೇಕಾರೆ ಅದನ್ನ ಫಾಲೋ ಮಾಡಿ ಅವ್ರು ಯಾವ ಮನೆಗೆ ಹೋಗ್ತಾರೆ ಆ ಮನೆ ಏನು ಮಾಡಿ ಪರ್ಮಿಷನ್ ಕೇಳಿ ಅಂತ. ಅವಾಗ ಹಂಗೆ ಓದಿದ ತಕ್ಷಣ ಏನು ಮಾಡ್ತಾರೆ ಇವರು ಪರ್ಮಿಷನ್ ಕೇಳ್ತಾರೆ ನಮ್ಮ ಕರ್ತನಿಗೆ ಈ ಸ್ಥಳ ಬೇಕಾಗಿದೆ ದಯವಿಟ್ಟು ಬಿಟ್ಕೊಡಿ ಅಂತ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಅಂದರೆ ಅವರು ಆ ಸ್ಥಳ ಏನು ಮಾಡ್ತಾರೆ ಬಿಟ್ಕೊಡ್ತಾರೆ. ಅವಾಗ ನಮ್ಮ ಕರ್ತನ ಇಲ್ಲಿ ಹೇಳಂತ ಒಂದು ಮಾತು ಏನಪ್ಪ ಅಂದ್ರೆ, ಲೂಕ 22:15 ಹೇಳದಂತ ರೀತಿಯಲ್ಲಿ, ನಾನು ಬಹು ಕುತೂಹಲದಿಂದ ಏನ್ರೀ ಈ ಒಂದು ಪಸ್ಕನ ನಿಮ್ಮ ಸಂಗಡ ಏನ್ರೀ ನಾನು ಶ್ರಮೆಗಳನ್ನ ಅನುಭವಿಸೋದಕ್ಕಿಂತ ಮುಂಚೆ ಆಚರಣೆ ಮಾಡ್ಬೇಕಾದ್ರೆ ತುಂಬಾ ಏನ್ತಾರೆ ಆಸೆಯಿಂದ ಇದ್ದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲರ. ಸೊ ಅದಕ್ಕೆ ಇಲ್ಲಿ ಈ ಒಂದು ಪಸ್ಕದ ಕುರಿ ಯಾರು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ನಮ್ಮ ರಕ್ಷಕ ಅಂತ ಏನ್ರಿ ಯೇಸು ಕ್ರಿಸ್ತನು ಅದರ. ಸೊ ಇದನ್ನ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಂಡ 12 ನೋಡ್ಬೇಕಾರೆ ಏನಪ್ಪ ಮಾಡೋರು, ಈ ಪಸ್ಕದ ಕುರಿನ ಬಲಿ ಕೊಟ್ಟಿದ್ಮೇಲೆ ಆ ರಕ್ತನ ಬರೀ ನಿಲುವಂಗಿ ಮೇಲೆ ಪ್ರೋಕ್ಷ ಮಾಡೋದು ಮಾತ್ರ ಅಲ್ಲ, ಅದನ್ನ ಏನು ಮಾಡಬೇಕು ಮಾಂಸ ಕೂಡ ಏನು ಮಾಡಬೇಕು ಅದನ್ನು ಭೋಜನ ಮಾಡಬೇಕು ಅಂತಂತ ಹೇಳ್ತಾರೆ ಅದರ. ಸೊ ಅಪೋಸ್ಟಲ್ ಪೌಲ್ ಹೇಳೋ ರೀತಿಲಿ ಆ ಒಂದು ಕುರಿ ಮರಿ ಯಾರಪ್ಪ ಅಂತಂದರೆ ನಮ್ಮ ಕ್ರಿಸ್ತನು ಅಂತ ನೋಡ್ತೀರಿ. ಆಗ ನಮ್ಗೇನು ಹೇಳ್ತಾರೆ ಅಂದರೆ ಈ ಹಬ್ಬ ನಾವೇನು ಮಾಡೋಣ ಆಚರಿಸೋಣ ಅಂತಂತ ಹೇಳ್ತಾರೆ ಅದರ. ನೋಡಿ ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಓದನ 1 ಕೊರಿಂಥ 5:7-8, 1 ಕೊರಿಂಥ 5:7-8.
ನೀವು ಹುಳಿ ಇಲ್ಲದವರು ಎನಿಸಿಕೊಂಡದ್ದರಿಂದ ಹಳೆಯ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ.
ನೋಡ್ರಾ
ಆದ ಕಾರಣ
ಹ್ಞೂ ಪ್ಲೀಸ್ ಪ್ಲೀಸ್ ರೀಡ್ ಆದ
ಆದ
ಕಾರಣ
ಕಾರಣ
ಹ್ಞೂ
ನಾವು ಹಳೆಯ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ.
ನೋಡ್ರಾ ಸರಳತೆ ಮತ್ತು ಸತ್ಯತೆ ಅಂತ ಒಂದು ಇಟ್ಕೊಂಡು ಏನು ಮಾಡೋಣ ನಾವು ಏನ್ರಿ ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಸೊ ಸೆಲೆಬ್ರೇಟ್ ಒಂದು ಫೀಸ್ಟ್ ಥರ ಏನು ಮಾಡ್ಬೇಕಂತ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ ಅದರ. ಸರಿ ಇವಾಗ ಹಬ್ಬದ ಆಚರಣೆ ಏನಕ್ಕೆ ಮಾಡ್ತಾ ಇದ್ದೋ ಯಹೂದಿಯರು ಅಂತಂದರೆ ಏನೋ ಒಂದು ವಿಚಾರದ ನೆನಪಿಗಾಗೆ ಏನು ಮಾಡೋರು ಅದೇ ರೀತಿ ನಮಗೂ ಕೂಡ ಏನ್ರಿ ಒಂದು ವಿಚಾರದ ನೆನಪಿಗಾಗೆ ನಮ್ಮ ಬಿಡುಗಡೆಯ ನೆನಪಿಗಾಗಿ ಮಾಡಬೇಕು ಇದನ್ನ ಪ್ರತಿ ವರ್ಷ ಏನು ಮಾಡಬೇಕು ಇದನ್ನ ಆ ಥರ ಮರಣನ ನೆನೆಸ್ಕೊಳ್ಳೋಕ್ಕೋಸ್ಕರ ಏನು ಮಾಡೋಕೆ ಇದನ್ನ ಇದು ಮಾಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ಯೇಸು ಕ್ರಿಸ್ತ ಇಲ್ಲಿ ಏನಪ್ಪ ಹೇಳ್ತಾರೆ, ನಾನು ನಿಮ್ಮ ಸಂಗಡ ಏನ್ರಿ ಶ್ರಮೆಯ ಸಂಕಟಗಳನ್ನು ಅನುಭವಿಸೋದಕ್ಕಿಂತ ಮುಂಚೆ ಈ ಪಸ್ಕವನ್ನು ಆಚರಣೆ ಮಾಡೋಕ್ಕೆ ನನ್ನ ಅತ್ತ ಕುತೂಹಲದಿಂದ ಹೇಳ್ತಾರೆ. ಈ ಪಸ್ಕನ ಏನರ್ಥ ಅಂದರೆ ಇದ್ರ ಮೇಲೆ ನಾನು ಹೊಸ ನೀತಿ ನಿಯಮ ಏನು ಮಾಡ್ತೀನಿ ಕೊಡ್ತೀನಿ ಪಸ್ಕನ ಆಚರಣೆ ಮಾಡೋಕ್ಕೆ ಕಳೆದದ್ದು ಓದೋದೆಲ್ಲ ಏನು ಮಾಡೋಕೆ ಅದನ್ನ ನಿಲ್ಲಿಸ್ಬಿಡ್ಬೇಕು ಬಿಟ್ಟು ಸೋದರ ಸೋದರಿಗಳೇ 1 ನಿಮಿಷ ಸಾರಿ ಬೇಜಾರು ಮಾಡ್ಕೊಬೇಡಿ ನೆಟ್ ಕಟ್ಟಾಗೋಯ್ತು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಪಸ್ಕವನ್ನು ನಿಮ್ಮ ಸಂಗಡ ಆಚರಣೆ ಬೇಕು ಅಂತ ಬಹು ಕುತೂಹಲದಿಂದ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಹಂಗಾರೆ ಏನರ್ಥ ಹಳೇದೆಲ್ಲ ಏನಾಗಿದೆ ನಿಂತೋಗಿದೆ ಅದನ್ನು ಹೊಸಾದ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಯೇಸು ಕ್ರಿಸ್ತ ಹೇಳೋದು ನಾವು ಏನು ಮಾಡ್ತೀವಿ ನೋಡ್ತೀರಿ ಅದರ. ಸೊ ಇದಕ್ಕೆ ಅನುಗುಣವಾಗಿ ನಾವು ಸತ್ಯವೇದದಲ್ಲಿ ನೋಡಿದೆ ಅಂತಂದರೆ ಈ ನಾವು ಪಾಠ ಕೇಳಿದಿರಿ ಅದರ ಏನಪ್ಪ ಟೈಪ್ ಆ್ಯನಿ ಟೈಪ್ ಛಾಯೆ ಮತ್ತು ನಿಜ ಸ್ವರೂಪ ಅಂತ ನಾವು ಏನು ಮಾಡಿದ್ರಿ ಪಾಠಗಳನ್ನ ನಾವು ಎಷ್ಟೋ ಸತಿ ನಾವು ಏನು ಮಾಡಿ ಬೈಬಲನ್ನು ಕೇಳಿದ್ರಿ ಅದರ. ಬೈಬಲ್ ಓದಂಥ ವಿಧಾನದಲ್ಲಿ 10 ವಿಧಾನದಲ್ಲಿ ಒಂದು ವಿಧಾನ ಏನಪ್ಪ ಅಂದರೆ ಟೈಪ್ ಆ್ಯಂಡಿ ಟೈಪ್ ದ ಸ್ಟಡಿ ಆಫ್ ದ ಟೈಪ್ ಆ್ಯಂಡಿ ಟೈಪ್. ಟೈಪ್ ಅಂತಂದು ಏನಪ್ಪ ಹಳೆ ಕಾಲದಲ್ಲಿ ಇರೋಂಥದ್ದು ಎಲ್ಲವೂ ಏನಾಗಿದೆ ನೆರಳಾಗಿದೆ. ಅದರ ಆ್ಯಂಟಿ ಟೈಪ್ ಅಂತಂದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಬಂದಿದ್ದ ನಂತರ ನೆರವೇರಂಥ ಎಲ್ಲ ವಿಚಾರಗಳಿಗೆ ಏನಂತ ನೋಡ್ತೀವಿ ನಾವು ಅದು ನಿಜ ಸ್ವರೂಪ ಅಂತ ನಾವು ಏನು ಮಾಡ್ತೀವಿ ನೋಡ್ತೀವಿ ಛಾಯೆ ಮತ್ತು ನಿಜ ಸ್ವರೂಪ. ಸೊ ಈ ನಿಜ ಸ್ವರೂಪ ಎಲ್ಲಪ್ಪ ಆರಂಭ ಆಗ್ತದೆ ಅಂತಂದರೆ ಎಲ್ಲಿ ಛಾಯೆ ಅಂತ್ಯ ಆಗ್ತದೋ ಅಲ್ಲಿನ ನಿಜ ಸ್ವರೂಪ ಏನಾಗ್ತದೆ ಅಲ್ಲಿ ಅಲ್ಲಿ ಆರಂಭ ಆಗೋದಕ್ಕೆ ಅಲ್ಲಿ ಶುರು ಆಗ್ತದೆ. ಯಾವಾಗ ನಿಜ ಸ್ವರೂಪ ಬರ್ತದೋ ಛಾಯೆ ಇನ್ನು ಮುಂದೂ ಕಂಟಿನ್ಯೂ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ. ಅದರ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಅದರ ಏನ್ರಿ ನಾವು ನೆರಳು ಮತ್ತು ನಿಜ ಸ್ವರೂಪ ಅಂತ ಹೇಳ್ತೀವಿ ಎಕ್ಸಾಂಪಲ್ ನಾನು ನಿಂತಿಟ್ಟು ನೋಡ್ತೇನೆ ನಿಂತಿರೋ ಸ್ಥಳದಲ್ಲಿ ನೆರಳು ಏನಾಗ್ತಾರೆ ಪ್ರತಿಬಿಂಬ ಬೀಳ್ತಾರೆ. ಎಲ್ಲಪ್ಪ ಪ್ರತಿಬಿಂಬ ಬೀಳ್ತಾರೆ ನೆರಳು ಬೀಳ್ತಾರೆ ಅಂದರೆ ನಾವು ಎಲ್ಲಿ ನಿಂತ್ಕೊಂಡಿರೋ ಸ್ಥಳ ಅಲ್ಲ ಅಲ್ಲಿ ಎಂಡ್ ಆಗ್ತಾರೋ ಅಲ್ಲಿಂದ ಏನಾಗೋದು ಅಲ್ಲರ ಶುರು ಆಗೋದು ಎರಡು ಓವರ್ಲ್ಯಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಪ್ರಕಾರ ನೋಡ್ಬೇಕಾದ್ರೆ ಏನ್ರಿ ಯಾವಾಗ ಕ್ರಿಸ್ತನು ಇದನ್ನೆಲ್ಲ ನೆರವೇರಿಸೋದಕ್ಕೆ ಬರೋಕೆ ಬಂದರೋ ಆವಾಗಿಂದ ಏನಾಯ್ತು ಅಂದರೆ ಛಾಯೆ ಎಲ್ಲ ಎಂಡ್ ಆಗೋಯ್ತು. ಛಾಯೆ ಒಂದು ನೆರವೇರಿಕೆ ಬಂದಿದ ತಕ್ಷಣವೇ ಛಾಯೆ ಎಲ್ಲ ಫುಲ್ ಸ್ಟಾಪ್ ಆಗೋಯ್ತು. ಅದನ್ನು ಮುಂದಕ್ಕೆ ಕಂಟಿನ್ಯೂ ಆಗೋದಕ್ಕೆ ಯಾವುದೇ ರೀತಿ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ನಾವೇನಪ್ಪ ನೋಡ್ತೀವಿ ಜೂಬ್ಲಿ ಅಂತ ನಾವೇನು ಮಾಡ್ತೀವಿ ಪಾಠ ನೋಡಿದ್ರಿ ಜೂಬ್ಲಿ ಅಲ್ಲ. ಜೂಬ್ಲಿ ಅಂದರೆ ಎಷ್ಟು ವರ್ಷ ಏನು 25 ವರ್ಷಕ್ಕೆ ಒಂದು ಜೂಬ್ಲಿ ಏನಾಗಿತ್ತು ಇಸ್ರೇಲ್ ಜನಗಳಿಗೆ ದೇವರೇ ಮಾಡಿದ್ರು ಅದು ಆಚರಣೆ ಕೊಟ್ಟಿದ್ರು. ಅದನ್ನ ಏನಪ್ಪ ಕೇಳಿದ್ರು ಅಂತಂದರೆ ದೇವರು ನೀವು ಕಾನಾನ್ ದೇಶಕ್ಕೆ ಯಾವಾಗ ಎಂಟ್ರಿ ಆಗ್ತೀರೋ ಅಲ್ಲಿಂದ ಹಿಡ್ದು ಏನ್ರಿ ನೀವೇನು ಮಾಡಬೇಕು ಇದನ್ನ ಮಿಸ್ ಮಾಡಿದ್ರ ಪ್ರತಿ ಒಂದು 25 ಇಯರ್ಸ್ ಜೂಬ್ಲಿ ಏನು ಮಾಡಬೇಕು, ನೀವು ಮಾಡಬೇಕು ಮಾಡಬೇಕು ಅಂತ ಏನು ಮಾಡಿದ್ರು ಅದ್ರ ಹೇಳಿದ್ರು ಅದರ, ಸಾರಿ 50 ಇಯರ್ಸ್ ಜೂ 25 ಇಯರ್ಸ್ ಅಂತೀನಿ, ಅದರ 25 ಇಯರ್ಸ್ ಲೋಕದಲ್ಲಿರೋದು, 50 ಇಯರ್ಸ್ ಬೈಬಲ್ಲಿರೋದು. ಅವರ ಎವ್ರಿ 50th ಇಯರ್ ಏನು ಮಾಡ್ಬೇಕು ನೀವು, ಜೂಬ್ಲಿ ಏನು ಮಾಡ್ಬೇಕು ನೀವು ಆಚರಣೆ ಮಾಡಬೇಕು ಅಂತ ಏನು ಮಾಡಿದ್ರಲ್ಲಿ ಅಲ್ಲಿ ಹೇಳಿದ್ರು ಅಲ್ವರ. ಸೊ ಈ ರೀತಿ ಆಚರಣೆ ಎಲ್ಲಿವರೆಗೂ ಮಾಡಬೇಕಾಗಿತ್ತು ಅಂತಂದರೆ, ಏನ್ರಿ ದೇವರು ಹೇಳೋ ತನಕ ಅಂದರೆ 70 ಜೂಬ್ಲಿ ಇತ್ತು, 3500 ಜೂಬ್ಲಿ ಸಿತ್ತು ಅಂತ ನೋಡ್ತೀರಿ ಅಂದ್ರ. ಸೊ ಇದೇನಾಗ್ಬಿಡ್ತು, ಜೂಬ್ಲಿ ಇಸ್ರೇಲ್ ಜನಗಳು ಯಾರು ಆಚರಣೆ ಮಾಡಲಿಲ್ಲ. ಆದರೆ ಈ ಜೂಬ್ಲಿ ಕರೆಕ್ಟಾಗಿ ಎಲ್ಲಿಗೆ ಎಂಡ್ ಆಗ್ತಾರೆ ಅಂತ ನೋಡಿದ್ರೆ, ನಾವು ಕ್ಯಾಲ್ಕುಲೇಷನ್ಸ್ ಅದರ ನೋಡಿದ್ರೆ ನಮ್ಮ 2ನೇ ವಾಲ್ಯೂಮ್ ನಮ್ಮ ಸಹೋದರು ರಸಲ್ ಅವ್ರು ಬರೆದವ್ರೆ ಅದರ, ಅದನ್ನು ನಾವು ಓದಿಲ್ಲ. ಏನಿವೆ ಅದು ಹೈಯರ್ ಸ್ಟಡೀಸಲ್ಲಿ ಇರ್ತಾರೆ ದೇವ್ರ ಚಿತ್ರ, ಯಾವಾಗ ನೋಡೋಣ ಅದರ ಕರೆಕ್ಟಾಗಿ 1874 ಏನಾಗ್ತಲ್ಲ ಎಂಡ್ ಆಗ್ತಾರೆ ಅದರ. ಎಲ್ಲಿ ಯಹೂದ್ಯರು ಕಾನಾನ್ ದೇಶಕ್ಕೆ ಕಾಲಿಡಬೇಕಾದ್ರೆ ಮೊದಲನೇ ಯೂಬ್ಲಿಯ ಒಂದು ಎಣಿಕೆ ಏನಾಯ್ತು ಅಲ್ಲಿ ಶುರು ಆಯಿತು. ಅಲ್ಲಿಂದ ಕರೆಕ್ಟಾಗಿ ತಗೊಂಡ ಅಂತಂದರೆ 1874 ಕರೆಕ್ಟಾಗಿ ಎಂಡ್ ಆಗ್ತಾರೆ. 1875 ಇಂದ ಆ್ಯಂಟಿ ಟಿಪಿಕಲ್ ಜೂಬ್ಲಿ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ. ಯಾವಾಗ ನೆರಳು ಎಂಡ್ ಆಗ್ತದೆ ಅಂತ ನೋಡಿದ ತಕ್ಷಣ ಕರೆಕ್ಟಾಗಿ ಆವಾಗ ನಿಜ ಸ್ವರೂಪ ಏನಾಗ್ತದೆ ಆರಂಭ ಆಗತ್ತೆ ನೋಡ್ತೀರಿ. ಅದೇ ಪ್ರಕಾರ ಏನ್ರಿ ಯೇಸು ಕ್ರಿಸ್ತು ಹೊಸ ನಿಯಮನ ಕೊಡ್ತಾ ಇದ್ದಾರೆ ಅಂದೇನಪ್ಪ ಮೀನಿಂಗ್ ಅಂದರೆ, ಇನ್ಮೇಲಿಂದ ನೆರಳು ಏನಾಯ್ತು ಮುಗೀತು. ಸೊ ಅವಾಗ ಏನು ಮಾಡಬೇಕು ನಾವು ಕೂತ್ಕೊಂಡು ಅಂತಂದರೆ, ಏನ್ರಿ ಆ ಒಂದು ನಿಜ ಸ್ವರೂಪನ ಏನು ಮಾಡೋಕೆ ನಾವು ಆಚರಣೆ ಮಾಡೋಕ್ಕೆ, ನಿಜ ಸ್ವರೂಪನ ನಾವು ಅಬ್ಸರ್ವ್ ಮಾಡೋಕೆ ನಾವು ಮಾಡೋಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ರ. ಆಮೇಲೆ ನೋಡ್ರಿ ಇಲ್ಲಿ ಆ ಇಸ್ರೇಲ್ ಜನಗಳು ಆ ಕುರಿನ ಏನು ಮಾಡಬೇಕಾಯ್ತು, ತಿನ್ಬೇಕಾಗಿತ್ತು. ಅದರ ಅದೇ ಥರ ನಮ್ಮ ಯಜ್ಞದ ಕುರಿಯಾದ ತಂದೆ ಯಾರು ನೋಡ್ತೀರಿ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ನಾವೇನು ಮಾಡಬೇಕು, ಭೋಜನೆ ಮಾಡಬೇಕು, ಯೇಸು ಕ್ರಿಸ್ತನ ಸೇವನೆ ಮಾಡಬೇಕು. ಅಂದರೆ ಕ್ರಿಸ್ತನ ಒಂದು ಮಾಂಸನ ತಿನ್ನಬೇಕು ಅಂತಾರೆ, ಮಾಂಸದಿಂದ ಬರುವಂಥ ಒಂದು ಪೌಷ್ಟಿಕಾಂಶ ಬಲ ಶಕ್ತಿ ಆ ಗುಣಗಳನ್ನೆಲ್ಲ ಏನು ಮಾಡಕ್ಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನನ್ನ ತಿಂದಿರ ಇದ್ದರೆ ನನ್ನ ರಕ್ತನ ಕುಡಿದಿರ ಇದ್ದರೆ ನಿಮಗೇನಿಲ್ಲ ಎಂದಿಗೂ ಜೀವಿತ ಇಲ್ಲ ಅಂತ ಹೇಳ್ತಾರಲ್ವಾ. ಸೊ ಜೀವ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಕ್ರಿಸ್ತನ ಅಳವಡಿಸ್ಕೊಬೇಕು ನನ್ನ ಜೀವಿತದಲ್ಲಿ. ಅದರ ಕ್ರಿಸ್ತನ ಗುಣಲಕ್ಷಣಗಳು ನಮ್ಮ ಜೀವನದಲ್ಲಿ ಯಾವಾಗ ನಾವು ಅಳವಡಿಸ್ಕೊಡಲ್ವೋ ನಮ್ಮ ಜೀವನದಲ್ಲಿ ಏನಿಲ್ಲ ಯಾವುದೇ ರೀತಿ ಒಂದು ಲೈಫ್ ನಮ್ಗೇನಾಗಿಲ್ಲ ಇಲ್ಲ ಅಂತ ನೋಡ್ತೀರಿ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಿಖಿತಾ ಓದ್ತೀರಮ್ಮ?
ಅಂಕಲ್ ಓದ್ತೀನಿ. ಯಹೂದ್ಯರ ಪದ್ಧತಿಯ ಪ್ರಕಾರ ಪಸ್ಕಭೋಜನವನ್ನು ಕುಟುಂಬವಾಗಿ ಆಚರಿಸುತ್ತಿದ್ದರು ಮತ್ತು ನಮ್ಮ ಕರ್ತನು ವಿಶೇಷವಾಗಿ ಆರಿಸಿಕೊಂಡ ಹಾಗೂ ತಮ್ಮ ಕುಟುಂಬದ ಮುಖ್ಯಸ್ಥನು ಎಂಬ ನಿಷ್ಠೆಯನ್ನು ಆತನಿಗೆ ನೀಡಿದ 12 ಮಂದಿ ಅಪೋಸ್ತಲರು ದೇವರ ಕುಟುಂಬದ ಕೇಂದ್ರ ಬಿಂದುವಾಗಿದ್ದರು. ಅವರ ಹೃದಯಗಳು ಮತ್ತು ಭರವಸೆಗಳು ಮತ್ತು ಕುರಿಗಳು ಒಂದೇ ಆಗಿದ್ದವು, ಏಕೆಂದರೆ ಅವರೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಎಫೆಸ 4:4. ನಮ್ಮ ಕರ್ತನಿಗೆ ಅವನು ತನಗೆ ದ್ರೋಹ ಮಾಡುತ್ತಾನೆಂದು ಸ್ಪಷ್ಟವಾಗಿ ತಿಳಿದಿತ್ತು, ಆದರೂ ಸಹ ಯೂದನನ್ನು ಹೊರಗಿಡಲಿಲ್ಲ. ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಸಹ ಮತ್ತೊಬ್ಬರ ಹೃದಯಗಳನ್ನು ತೀರ್ಪು ಮಾಡಬಾರದು ಅಥವಾ ಕೆಟ್ಟದ್ದನ್ನು ಊಹಿಸಬಾರದು ಎಂಬ ಪಾಠವನ್ನು ಇದು ನಮಗೆ ನೀಡುತ್ತದೆ. ಹೃದಯದ ದುಷ್ಟತನವು ಮಾತುಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಪ್ರಕಟವಾದ ನಂತರ ಕರ್ತನ ಹೆಸರನ್ನು ಪ್ರತಿಪಾದಿಸುವ ಮತ್ತು ನಮ್ಮೊಂದಿಗೆ ಅನ್ಯೋನ್ಯತೆಯಿಂದ ಇರಲು ಬಯಸುವ ಇತರರಿಂದ ನಮ್ಮನ್ನು ಪ್ರತ್ಯೇಕಿಸಲು ಸಾಕಷ್ಟು ಸಮಯ ನೀಡಬೇಕು. ನಿಜ ಕೆಟ್ಟತನವು ಹೊರಗೆ ಕಾಣಿಸಿಕೊಳ್ಳುವ ಮುಂಚೆಯೇ ಹೃದಯದಲ್ಲಿ ಪ್ರಾರಂಭವಾಗುತ್ತದೆ, ಆದರೆ ಸಹೋದರರು ಅದರ ಮೇಲೆ ಪೂರ್ಣ ಜಯಶಾಲಿಗಳು ಆಗಬೇಕೆಂದು ನಾವು ಯಾವಾಗಲೂ ಆಶಿಸಬೇಕು ಮತ್ತು ಯಾರನ್ನು ಎಡವಿ ಬೀಳಿಸಲು ಏನನ್ನು ಮಾಡಬಾರದು. ಆದರೆ ಶತ್ರುವಿನ ಪ್ರಭಾವ ಮತ್ತು ಅವರ ಸ್ವಂತ ಶರೀರದ ಬಲಹೀನತೆಗಳನ್ನು ಜಯಿಸಲು ಅವರಿಗೆ ಸಹಾಯ ಮಾಡಲು ಎಲ್ಲವನ್ನೂ ಮಾಡಬೇಕು.
ಓ ಥ್ಯಾಂಕ್ ಯು ಸಿಸ್ಟರ್. ಓಕೆ ಸರಿ ನೋಡ್ಬೇಕಾದ್ರೆ ಏನ್ರಿ ಯಹೂದ್ಯರ ಪದ್ಧತಿ ಪ್ರಕಾರ ಈ ಪಸ್ಕನ ಹೆಂಗಪ್ಪ ಆಚರಣೆ ಮಾಡ್ಬೇಕಾಯ್ತು ಅಂತಂದರೆ, ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಇಷ್ಟ ಬಂದಿದ್ದ ಜಾಗದಲ್ಲಿ ಏನು ಮಾಡಂಗಿಲ್ಲ ರೀ. ಅದು ರೂಲ್ಸ್ ಇದೆ ಧರ್ಮೋಪದೇಶ ಕಾಂಡದಲ್ಲಿ ಏನು ಹೇಳ್ತಾರೆ, ದೇವರು ಸಿದ್ಧ ಮಾಡಿರೋಂಥ ಸ್ಥಳದಲ್ಲೇ, ಏರ್ಪಾಡು ಮಾಡಿರೋಂಥ ಸ್ಥಳದಲ್ಲೇ, ದೇವರು ಹೇಳಂಥ ವಿಧಾನದಲ್ಲೇ ಏನು ಮಾಡಬೇಕು ಇದನ್ನು ಪಸ್ಕನ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ ಇಷ್ಟ ಬಂದಾಗ ನಾನು ಅಲ್ಲಿ ಇದ್ಬಿಟ್ಟಿದ್ದೀನಿ ಅಲ್ಲಿದ್ದೀನಿ ಅದೆಲ್ಲ ಸೇರ್ಕೊಬಿಟ್ಟು ಮಾಡ್ಕೊಂಬಿಡೋಣ ಅಂತದೇನಿಲ್ಲ ಇಸ್ರೇಲಲ್ಲಿ ಆ ಕಷ್ಟಮೇ ಇಲ್ಲ ರೀ. ಏನ್ರಿ ದೇವರು ಒಂದು ಸ್ಥಳ ಏನು ಮಾಡಿದ್ರು ಫಿಕ್ಸ್ ಮಾಡಿದ್ರು ಅಲ್ಲೇನೇ ಮಾಡಬೇಕು ದೇವಳಂತ ರೀತಿಯಲ್ಲಿ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ಕ್ರಿಸ್ತನು ಕೂಡ ಏನು ಮಾಡ್ತಾನೆ ಈ ಒಂದು ಪಂಕ್ತಿನ ಕೊನೆಗೆ ಹೆಂಗಪ್ಪ ಆಚರಣೆ ಮಾಡ್ತಾನೆ ಅಂತಂದರೆ, ಇಷ್ಟ ಬಂದಂಥ ರೀತಿಯಲ್ಲಿ ಇಷ್ಟ ಬಂದವ್ರ ಜೊತೆಗೆ ಏನು ಮಾಡೋಕೆ ಹೋಗಿಲ್ಲ ಅವರು ಸೆಲೆಬ್ರೇಟು ಮಾಡೋಕೆ ಹೋಗಿಲ್ಲ. ಇದನ್ನು ಯಾರ ಜೊತೆಗಪ್ಪ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ, ಅವರು ಫ್ಯಾಮಿಲಿ ಅದರ ಯಾರ ಫ್ಯಾಮಿಲಿ ಇಸ್ರೇಲಲ್ಲಿ ಕೂಡ ಓದ್ಬೇಕಾದ್ರೆ ಪದ್ಧತಿ ಇತ್ತು ನೋಡ್ರಿ ಇತ್ತೀನಿ ಓದೋಣ ಅಂತ ಹೇಳಿ ಮುಂಚೆ ವಿಮೋಚನಾ ಕಾಂಡದಲ್ಲಿ ಓದಿಂತೀನಿ ವಿಮೋಚನಾ ಕಾಂಡದಲ್ಲಿ. ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೋದ್ರಿ. ವಿಮೋಚನ ಕಾಂಡ 12:4 ಯಾರಾದರೂ?
ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ.
ನೋಡ್ರ ಹಿಂಗೆ ತಿನ್ಬೇಕು ಕುಟುಂಬ ಅದರ ಕುಟುಂಬಕ್ಕೆ ಸಮೇತವಾಗಿ ಮಾಡಬೇಕು, ಕುಟುಂಬ ಜೊತೆಗೆ ಮಾಡಬೇಕು ತಿನ್ಬೇಕು. ನಾನು ಪ್ರತ್ಯೇಕವಾಗಿ ತೊಗೊಂಡ್ಬಿಡ್ತೀನಿ, ನಾನು ಒಬ್ಬನಂಟಿನಾಗಿರ್ತೀನಿ, ನಾನು ಸಪ್ರೇಟಾಗಿರ್ತೀನಿ, ಅದಲ್ವೇ ಎಲ್ಲರೂ ನೋಡಿರ್ತೀನಿ ಕುಟುಂಬವಾಗಿ ಆ್ಯಸ್ ಎ ಫ್ಯಾಮಿಲಿ. ಅದಕ್ಕೆ ಕ್ರೈಸ್ಟು ಇದನ್ನ ಶಿಷ್ಯನ್ಗಳಿಗೆ ಡೆಮಾನ್ಸ್ಟ್ರೇಟ್ ಮಾಡಿ ಏನು ಮಾಡ್ತಾರೆ ನೋಡಿ. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ಟೈಮ್. ಇನ್ನೊಂದು ಸತಿ ಕ್ರಿಸ್ತನಿಗೆ ಈ ಒಂದು ಪ್ರಭುರಾತ್ರಿ ಭೋಜನನ ದ್ರಾಕ್ಷಿ ರಸ ಮತ್ತು ರೊಟ್ಟಿ ಜೊತೆಗೆ ಆಚರಣೆ ಮಾಡೋಕ್ಕೆ ಎಂದೂ ಅವಕಾಶ ಏನಾಗ್ತಾ ಇರಲ್ಲ, ಸಿಗ್ತಾ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶಿಷ್ಯನಿಗೆ ಇದು ಮಾದರಿಗಳಾಗಿರ್ಬೇಕು, ಶಿಷ್ಯನಿಗೇನಾಗಬೇಕು ಇದು ಪಾಠವಾಗಿರಬೇಕು. ಮುಂದೆ ಅವರು ಸ್ವಂತವಾಗಿ ಆಚರಣೆ ಮಾಡಬೇಕ್ರೆ ಎಲ್ಲ ರೀತಿ ವಿಚಾರ ಗೊತ್ತಾಗಿರ್ಬೇಕು ಅಂತ ಏನು ಮಾಡ್ತಾರೆ. ಇನ್ನು ಕುಟುಂಬವಾಗಿ ಏನು ಮಾಡ್ತಾರೆ, ಫ್ಯಾಮಿಲಿ ಏನು ಮಾಡ್ತಾರೆ, ಅವರು ಸೇರ್ಬಿಟ್ಟು ಏನು ಮಾಡ್ತಾರಪ್ಪ ಇದನ್ನ ಆಚರಣೆ ಮಾಡ್ತಾರೆ ಅಲ್ರ. ಯಾರಪ್ಪ ಫ್ಯಾಮಿಲಿ ಕ್ರಿಸ್ತನಿಗೆ ಯಾರಿದ್ರು ಫ್ಯಾಮಿಲಿ? ಅವರ ಸಹೋದರ ಸಹೋದರಿಗಳು ಯಾರು, ಅವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರಿದ್ರು ಅವ್ರ ಜೊತೆಗೆ ಫ್ಯಾಮಿಲಿ ಅಂದ್ರೆ ಕ್ರಿಸ್ತನ್ ಯಾರಂತೆ?
ಶಿಷ್ಯನೇ ಶಿಷ್ಯಂದಿರು
ಹಾ ಶಿಷ್ಯನ್ರು
ಶಿಷ್ಯಂದಿರು
ಅಲ್ವರ. ಅದೇ ಹೇಳ್ತೀನಿ, ಕ್ರಿಸ್ತನ್ ಯಾರಪ್ಪ ಫ್ಯಾಮಿಲಿ ಅಂತಂದ್ರೆ ಅವ್ರ ಶಿಷ್ಯನ್ರು, ಅಪೋಸ್ತಲ್ಸ್. ಅದರ ಬೇರೆ ಯಾರು ಏನಾಗಿರಲಿಲ್ಲ ಕ್ರಿಸ್ತನ್ಗೆ ಫ್ಯಾಮಿಲಿ ಆಗಿರಲಿಲ್ಲ. ಅದರ ತಾಯಿ ಮತ್ತೆ ಸಹೋದರ ಬಂದು ಕೇಳ್ತಾರೆ ಅದರ, ಅವರು ನೋಡ್ಬಿಟ್ಟು ಏನು ಹೇಳ್ತಾರೆ, ಸ್ವಾಮಿ ಈಗೋ ನಿಮ್ಮ ತಾಯಿ, ಈಗೋ ನಿಮ್ಮ ಸಹೋದರು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನನ್ನ ತಾಯಿ ಯಾರು ನನ್ನ ಸಹೋದರು ಅಂದ್ರ, ಯಾರು ದೇವ್ ಚಿತ್ತ ನೆರವೇರಿಸ್ತಾರೋ ಅವರೇ ನನ್ನ ತಾಯಿ ಅವರೇ ನನ್ನ ಸಹೋದರು ಅಂತಂದ್ಬಿಟ್ಟು ಅದರ ಸದ್ ನೋಡ್ಬೇಕ್ರೆ ಇದೇ ಕ್ರಿಸ್ತನ ಫ್ಯಾಮಿಲಿ ಆಗಿತ್ತು. ಅದಕ್ಕೆ ಈ ಫ್ಯಾಮಿಲಿನ ಕರ್ಕೊಂಡು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಅವ್ರನ್ನ ಒಗ್ಗಟ್ಟಾಗಿ ಏನು ಮಾಡ್ತಾರೆ, ಏನು ಮಾಡ್ತಾರೆ ಸರಿ. ಈ ಫ್ಯಾಮಿಲಿ ಅಂತಂದ್ರೆ ಯಾರಪ್ಪ ಇದ್ರು, 12 ಜನ ಅಪೋಸ್ತಲ್ಸ್ ಅಂತಂದ್ರೆ, ಅವ್ರಿಗೆ ಒಂದು ಉದ್ದೇಶ ಏನಾಗಿತ್ತು ಇತ್ತು ಕಾಮನ್ ಆಗಿ ಅದರ ಏನು ಪರ್ಪಸ್ಸು, ಅವ್ರಿಗೆಲ್ಲ ಏನು ಉದ್ದೇಶ ಇತ್ತು, ಕ್ರಿಸ್ತನನ್ನು ಮಸಿಯ ಅಂತ ಏನು ಮಾಡಿದ್ರು ಅವರು, ಅವರು ಅಂಗೀಕಾರ ಮಾಡಿದ್ರು. ಕ್ರಿಸ್ತನನ್ನು ಗುರು ಅಂತ ಏನು ಮಾಡಿದ್ರು ಅವರು, ಅವರು ಅಂಗೀಕಾರ ಮಾಡಿದ್ರು ಅಲ್ವರ. ಆಮೇಲೆ ಯೇಸು ಕ್ರಿಸ್ತ ಕರೆದಿದ ತಕ್ಷಣ ಯೇಸು ಕ್ರಿಸ್ತು ಹಿಂದೆ ಒಂದು ನಿರೀಕ್ಷೆಯನ್ನು ಏನು ಮಾಡಿದ್ರು ಅವ್ರು ಬಂದಿದ್ರು ಅಲ್ವರ. ಏನ್ರಿ ಇಸ್ರೇಲಿನ 12 ಗೋತ್ರ ಕೂತ್ಕೊಂಡು ನಾವೇನು ಮಾಡ್ತೀರಿ ಆಳ್ವಿಕೆ ಮಾಡ್ತೀರಿ ಅಂತ ಏನಾಗಿತ್ತು, ಒಂದು ನಂಬಿಕೆ ಏನಾಗಿತ್ತು ಅವ್ರಿಗೆ, ಅವ್ರಿಗಿತ್ತು ಅಲ್ವರ. ಸೊ ಆ ರೀತಿ ನೋಡ್ಬೇಕ್ರೆ ಕ್ರಿಸ್ತನೊಂದಿಗೆ ಐಕ್ಯದಲ್ಲಿ ಸೇರಿದ್ದಾರಪ್ಪ ಅಂದರೆ ಈ ಥರ ಒನ್ನೆಸ್, ಒಂದು ಮೈಂಡ್ ಅದರ, ಒಂದು ಹಾರ್ಟ್, ಒಂದು ಟ್ರೂತ್, ಒಂದು ಕಾನ್ಸೆಪ್ಟಲ್ಲಿ ಇದ್ದವ್ರು ಏನಾಗಿದ್ರು ಅವ್ರು ಸೇರಿದ್ದು ಅಲ್ರ. ನೋಡಿ ಓದೋಣ ವಾಕ್ಯ ಎಫಿಷಿಯನ್ಸ್ 4:4 ಓದ್ರೆ ಯಾರಾದರೂ ದಯವಿಟ್ಟು.
ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿರುವವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ
ಕರೆಕ್ಟ್ ಓದಮ್ಮ.
ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ.
ನೋಡ್ರ ಒಂದೇ ಭರವಸೆ, ಒಂದೇ ನಿರೀಕ್ಷೆ, ಒಂದೇ ಸತ್ಯ, ಈ ಥರ ಒನ್ನೆಸ್. ಅದೇ ಕ್ರಿಸ್ತನ್ ಏನು ಹೇಳ್ತಾರೆ, ಹಾಂ ದೇವರೇ ನಾನು ನೀನು ಹೇಗೆ ಒಂದಾಗಿದ್ದರೋ ಅದೇ ಪ್ರಕಾರ ಇವರು ಏನಾಗಿರಲಿ ನಮ್ಮಲ್ಲಿ ಒಂದಾಗಿರಲಿ ಅಂತ ಏನು ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತು ದೇವರ ಪ್ರೇರಣೆ ಮಾಡ್ತಾರೆ. ಆ ಒನ್ನೆಸ್ನ ಏನಪ್ಪ ಮಾಡ್ತಾರೆ ಅಂದರೆ ಒಟ್ಟಿಗೆ ಎಲ್ಲರೂ ಸೇರಿ ಇದು ಆಚರಣೆ ಮಾಡೋದ್ ಮುಖಾಂತರ ಏನು ಮಾಡ್ತಾರೆ, ಡೆಮಾನ್ಸ್ಟ್ರೇಟ್ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ಅದರ ಸರಿ. ಈ ಈ ಈ ಪ್ರಭುರಾತ್ರಿ ಭೋಜನ ಮಾಡ್ಬೇಕಾದ್ರೆ ಯೂದಾಸು ಜೊತೆಗಿದ್ರೋ ಇಲ್ವಾ, ಯೂದಾಸ್ ಇದ್ರ ಇಲ್ವಾ?
ಇದ್ರು ಬ್ರದರ್
ಇದ್ರು
ಇದ್ರು
ಅಲ್ಲರ, ಯೂದಾಸ್ ಇರ್ತಾನೆ. ಇದು ಆಚರಣೆ ಮಾಡಿದ ನಂತರನೇ ಏನು ಮಾಡೋದು ಅವನಲ್ಲಿ ಸೇತಾನ ಏನು ಮಾಡೋಣ ಒಕ್ಕೋದು ಅಲ್ಲರ. ಹಂಗಾದ್ರೆ ಇವಾಗ ಯೇಸು ಕ್ರಿಸ್ತನ್ ಗೊತ್ತಿರಲಿಲ್ವಾ, ಯೂದಾಸು ನನ್ನ ಹಿಡ್ಕೊಡ್ತಾನೆ, ಅವನೇನು ನನ್ನ ಏನು ಮಾಡೋದು ನಿರಾಕರಿಸೋದು ಅದರ, ಎಲ್ಲರ ಮುಂದೆ ಏನು ಮಾಡ್ತಾನೆ ನನಗೆ ಹಿಡ್ಕೊಬಿಟ್ಟು ಕಾಸಿಗೆ ಮಾರ್ಕೊಡ್ತಾನೆ ಅಂತ ಯೇಸು ಕ್ರಿಸ್ತನ್ ಗೊತ್ತಿರಲಿಲ್ವಾ ಅಂತಂದರೆ ಯೇಸು ಕ್ರಿಸ್ತನ್ಗೆ ಕ್ಲಿಯರಾಗಿ ಏನಾಗಿತ್ತು ಗೊತ್ತಿತ್ತು ಅಲ್ವರ. ಯಾಕಂತಂದರೆ ನಾವು 12 ಜನ ಅಪೋಸ್ತಲ್ಸ್ನ ಆಯ್ಕೆ ಮಾಡ್ಬೇಕಾರೇ ಸತ್ಯವೇದದಲ್ಲಿ ವಾಕ್ಯದಲ್ಲಿ ಏನಪ್ಪ ಕೊಟ್ಟಿದೆ ಅಂತಂದರೆ ಇವರಲ್ಲಿ ಒಬ್ಬರು ಏನಾಗಿದ್ದಂತೆ ಅವರ ಏನ್ರಿ ಅವನು ಸೇತನಾಗಿದ್ದನು ದುಷ್ಟನಾಗಿದ್ದನು ಅಂತ ಕೊಟ್ಟಿದೆ. ಆಮೇಲೆ ಇವನೇ ಯೂದಾಸ್ ಇಸ್ಕರಿಯೋನೋ ಯೇಸು ಕ್ರಿಸ್ತನ್ ಹಿಡ್ಕೊಟ್ಟವನು ಅಂತ ಕೊಟ್ಟರೆ ನಮ್ಗೆ ವಾಕ್ಯದಲ್ಲಿ ಏನು ಮಾಡೋದು ನಮ್ಗೆ ಕೊಟ್ಟಿದೆ ಅಲ್ವರ. ಕ್ರಿಸ್ತನಿಗೆ ಫಸ್ಟ್ ಏನಾಗಿದ್ದು ಗೊತ್ತಿತ್ತು, ಆದರೆ ಇವನು ಆಯ್ಕೆ ಮಾಡಬೇಕಾದ್ರೆ ಇವನೇ ಆಗಿರ್ತಾನೆ ಅಂತ ಏನಾಗಿರಲಿಲ್ಲ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಕಾಲ ಹೋಗ್ತಾ 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 ಏನಾಯ್ತು ಅಂದರೆ ಅವರ ಗುಣಗಳಲ್ಲಿ ಯಾವ ರೀತಿ ಒಂದು ಪರಿವರ್ತನೆಗಳನ್ನ ನೋಡಿದ್ರು ಅಂತಂದರೆ ಅದು ದೇವರಿಗೆ ಚಿತ್ತಕ್ಕೆ ವಿರುದ್ಧವಾಗಿರುವಂಥ ಪರಿವರ್ತನೆಗಳು ನೋಡಬೇಕಾದ್ರೆ ಇದು ಯಾರಿಗೆ ಇಷ್ಟ ಆಗಿಲ್ಲ, ಕರ್ತನಿಗೆ ಏನಾಗಿಲ್ಲ ಇಷ್ಟ ಆಗಿಲ್ಲ ಸರಿ ಅಂತಂದ್ಬಿಟ್ಟು ಇವಾಗ ಪಂಕ್ತಿಯಲ್ಲಿ ಕೂತಿದ್ದಾರೆ. ಒಂದು ದುಷ್ಟ ಮನಸ್ಸೇನಾಗಿದೆ ಇದೆ ಕ್ರಿಸ್ತನ್ಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲ. ಕ್ರಿಸ್ತನ್ಗೆ ಯಾವ ಮನುಷ್ಯನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಗೊತ್ತಿತ್ತಂತೆ, ಕ್ರಿಸ್ತನ್ಗೆ ಸೂಪರಾಗಿ ಗೊತ್ತಿತ್ತಂತೆ. ನೋಡ್ರಿ ವಾಕ್ಯ ಇದೆ ಎಲ್ಲಿ, ಯೋಹಾನ 2ನೇ ಅಧ್ಯಾಯ ಓದ್ರಿ ಯಾರಾದ್ರು, ಜಾನ್ ಸೆಕೆಂಡ್ ಚಾಪ್ಟರ್ ವರ್ಸ್ 24.
ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ.
ಯೇಸು ಏನ್ರಿ ಎಲ್ಲರನ್ನು ಬಲ್ಲವನಾದ್ದರಿಂದ. ನೋಡ್ರ ಯೇಸು ಕ್ರಿಸ್ತನಿಗೆ ಎಲ್ಲ ಬಗ್ಗೆ ಚೆನ್ನಾಗಿ ಗೊತ್ತಿರಿ. ಏನು ಗೊತ್ತು ಅಂದರೆ, ಅಂದರೆ ಏನು ಎಲ್ಲ ಆಲೋಚನೆಗಳೇನು, ಇವ್ರು ಏನು ಪರ್ಪಸ್ ಇಟ್ಟವ್ರೆ, ಏನಕ್ಕಾಗಿ ಬಂದವ್ರೆ, ಏನು ಕಾರಣಗಳು, ಏನು ಉದ್ದೇಶಗಳು, ಇವೆಲ್ಲ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ. ಅಂದರೆ ಯೂದಾಸಲ್ಲಿ ಕೂತ್ಕೊಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತಿರಲ್ಲ, ನತಾನಿಯಲ್ಲೋ ಯೇಸು ಕ್ರಿಸ್ತನ ಭೇಟಿ ಆಗೋದಕ್ಕಿಂತ ಮುಂಚೆ ಅಂಜೂರ ಮರದ ಕೆಳಗೆ ಕೂತ್ಕೊಂಡಿರ್ಬೇಕಾರೇ ಯೇಸು ಕ್ರಿಸ್ತನ ನತಾನಿಯಲ್ ಬಗ್ಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತನಿಗೆ ದೂರದೃಷ್ಟಿನಾಗಿತ್ರಿ, ಚೆನ್ನಾಗಿತ್ರಿ ಅಲ್ವರ. ಸೊ ಹಂಗಾರೆ ಭಕ್ತಿ ಕೂತ್ಕೊಂಡಿರ್ಬೇಕಾರೆ ಯುವದಾಸ್ ಏನು ಮಾಡ್ತಂತ ಯೇಸು ಕ್ರಿಸ್ತನಿಗೆ ಗೊತ್ತಿರಲ್ಲ, ಚೆನ್ನಾಗಿ ಗೊತ್ತಿಲ್ಲ. ಆದರೂ ಕೂಡ ಯೇಸು ಕ್ರಿಸ್ತ ಖಂಡಿಸಿದ್ರ, ಯೇಸು ಕ್ರಿಸ್ತ ನೀನೇನಕ್ಕೆ ಕೈ ಹಾಕ್ತಾ ಇದೀಯಾ ಅಂತೇನೆ ಹೇಳ ಅಂತಂದ್ರೆ, ಏನು ಏನು ಮಾಡೋಕೆ ಹೋಗಿಲ್ಲ, ಹೇಳಕ್ ಹೋಗಿಲ್ಲ ಅಲ್ವರ. ಯಾಕಪ್ಪ ಹೇಳಕ್ ಹೋಗಿಲ್ಲ ಕ್ರೈಸ್ಟು, ಯಾಕೆ ಅವ್ರಿಗೆಲ್ಲ ಗೊತ್ತಿದ್ರು ಸರಿ, ಯಾಕೆ ಅವ್ರನ್ನ ಅಲ್ಲಾರ ಮೂಮೆಂಟ್ ಎಲ್ಲಾರು ಏನು ಮಾಡ್ಬೋದಿತ್ತು, ನೀನು ಇದನ್ನ ಕೈ ಹಾಕ್ಬೇಡ, ನೀ ಯೋಗ್ಯನಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ ಅಂತಂದ್ರೆ, ಕ್ರೈಸ್ಟಿಗೆ ಒಂದು ಕ್ಯಾರೆಕ್ಟರ್ ಇದೆ. ಏಷ್ಯಾದಲ್ಲಿ ಹೇಳ್ತಾರೆ ನೋಡ್ತೀನಿ, ಎಲ್ಲಿ ಐಸಾಯ 42 ಅಂತ ಹೇಳ್ಕೊಂತೀನಿ. ಐಸಾಯ 42 ವರ್ಸಸ್ 1 ಇಂದ ಹಿಡ್ದು ವರ್ಸ್ 4ವರೆಗೂ ಓದಿ.
ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು.
ಇವನಿಗೆ ನನ್ನ ಇಷ್ಟನು ನನ್ನ ಪ್ರಾಣ ಪ್ರಿಯನು ಅಂತ ಹೇಳ್ತಾರೆ, ಇವನಿಗೆ ನಾನೇ ಆಧಾರ ಅಂತ ಹೇಳ್ತಾರೆ. ಆಮೇಲೆ
ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ, ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು.
ಅನ್ಯ ಜನಗಳ ನಡುವೆ ಏನು ಮಾಡ್ತಂತೆ ಅವರು, ಸದ್ಧರ್ಮವನ್ನು, ಯಾವ್ದರ ಏನು ಸದ್ಧರ್ಮ ಏನ್ರಿ, ನೀತಿ ನ್ಯಾಯ, ಸತ್ಯವಾಗಿರೋಂಥ ಒಂದು ಧರ್ಮ, ಸತ್ಯಾಂಶಗಳನ್ನ ಏನು ಮಾಡ್ತಂತೆ ಪ್ರಚುರ ಪಡಿಸ್ತಾನೆ. ಎಲ್ಲಿ, ಇಸ್ರೇಲಲ್ಲಿಂದ ಕೊಟ್ಟವರಾ, ಇಲ್ಲ ರೀ ಎಲ್ಲಿ ಅಂತ ಕೊಟ್ಟಿದ್ದಾರೆ, ಅನ್ಯ ಜನಾಂಗದವರಲ್ಲಿ. ಅಂಡರ್ಲೈನ್ ಮಾಡ್ಕೊಳ್ಳಿ, ಹಾಗಾದ್ರೆ ಕ್ರೈಸ್ಟು ಈ ಕೆಲಸನ ಸಭೆ ಮುಖಾಂತರ ಮಾಡ್ತಾರಂತೆ. ಓಕೆನಾ, ಸೊ ನೆಕ್ಸ್ಟ್ ಏನಾಯ್ತು, ನಾವು ನೆಕ್ಸ್ಟ್
ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ.
ಅದಕ್ಕೆ ಯೇಸು ಕ್ರಿಸ್ತ ಕೂಗಾಡಿದ್ದು, ಎಗರಾಡಿದ್ದು, ಆರ್ಭಟಿಸಿದ್ದು, ಅದರ ಟಸ್ ಪುಸ್ ಡಾಮ್ ಡುಷ್ ಅಂತ ಹೇಳಿದೆಲ್ಲ ಏನಿಲ್ಲ, ತಾಂಡವಾಡಿದ್ದು ಏನು ಬೈಬಲ್ ರೆಕಾರ್ಡ್ ಏನಾಗಿಲ್ಲ, ಇಲ್ಲ ಬೀದಿಗಳಲ್ಲಿ ಆತನ ಸದ್ಯನಾಗಿಲ್ಲ, ಕೇಳಿಸ್ತಿಲ್ಲ. ಯಾರು ಸದ್ದು ಕೇಳಿಸಿದ್ದು, ಹೊಸನ ಹೊಸನ ಅಂದ್ಬಿಟ್ಟು ಇಸ್ರೇಲ್ ಜನಗಳು ಸದ್ದು ಕೇಳಿಸ್ತು, ಸಾಯ್ಸಾಕಿ ಸಾಯ್ಸಾಕಿ ಬಿಡ್ಬಿಡಿ ಅಂತಂದ್ಬಿಟ್ಟು ಇಸ್ರೇಲ್ ಜನಗಳು ಸದ್ದು ಕೇಳಿಸ್ತು, ಯೇಸು ಕ್ರಿಸ್ತ ಕೂಗಾಡಿದ್ದು ಹೋರಾಡಿದ್ದು ಸದ್ದಿತ ಏನಿಲ್ಲ ನೋಡ್ರಿ ಅಂತೀನಿ. ಅದರ ಅವನು ಕೂಗಾಡೋದಿಲ್ಲ, ಎಗರಾಡೋದಿಲ್ಲ, ಏನ್ರಿ ಅವನು ಸದ್ದು ಬೀದಿಗಳಲ್ಲಿ ಕೇಳಿಸೋದಿಲ್ಲ. ಆಮೇಲೆ
ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂಡಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು.
ನೋಡ್ರ ಅಲ್ಲಿ ಕ್ರೈಸ್ಟ್ ಕ್ಯಾರೆಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಬಂದ್ಬಿಟ್ಟು ಏನು ಜಜ್ಜೋಗಿರೋ ದಂಟನ್ನು ಮುರಿದು ಹಾಕದೆ ಏನ್ರಿ ನಂದಿಸ್ತಾರಂತ ದೀಪನ ಏನು ಮಾಡಲ್ವಂತೆ, ಆರಿಸಲ್ವಂತೆ, ಅದರ ಕಳಗೊಂಡಿದ ದೀಪವನ್ನು ನಂದಿಸಲ್ವಂತೆ, ಏನ್ರಿ ಸದ್ಧರ್ಮವನ್ನು ಏನು ಮಾಡ್ತಾರಂತ ಅವರು ಪ್ರಚುರ ಪಡಿಸ್ತಾರೆ ಅಂತ ಹೇಳ್ತಾರೆ. ಅದರ ಇಂಗ್ಲೀಷಲ್ಲಿ ಈ ಶಾಲ್ ಬ್ರಿಂಗ್ ಫೋರ್ತ್ ಜಜ್ಮೆಂಟ್ ಅಂಡ್ ಟು ಟ್ರೂತ್, ಅದರ ಸತ್ಯನ ಏನು ಮಾಡ್ತಾರೋ ಸ್ಥಾಪನೆ ಮಾಡ್ತಾರಂತೆ ನೋಡ್ರಿ ಅಂತೀನಿ. ಅದರ ಇದೇನು ಇದು ಜಜ್ಜೋಗಿರೋ ದಂಟನ್ನ ಮುರಿದಾಕಲ್ಲ ಅಂತಂದರೆ, ಒಂದು ದಂಟು ಅದರ ದಂಟನ್ನ ಏನ್ರಿ ಒಂದು ಕಡ್ಡಿ, ಅದರ ದಂಟಿನ ಸ್ವಲ್ಪ ಹೇಳ್ತಾರೆ ದಂಟು ಇದು ನೋಡಿರ್ತೀನಿ. ಅದರ ಅದರಲ್ಲಿ ಏನ್ರಿ ಆ ದಂಟೆ ಮೇನು ಕಡ್ಡಿಗೆ ಬಲ, ಆ ದಂಟು ಜಜ್ಜೋಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಅದರ ದಂಟು ನಿಂತ್ಕೊಂತದ, ಕಡ್ಡಿ ನಿಂತ್ಕೊಳಕೈತದ, ನಿಂತ್ಕೊಳಕಲ್ಲ, ಅದರ ಒಣಗೋಗಿ ಬಿದ್ದೋಯ್ತದೆ. ಅದರ ಅಂದರೆ ಏನ್ರಿ ಅದನ್ನ ಏನೋ ಸ್ವಲ್ಪ ಬಿಟ್ಟ ಅಂದರೆ ಆ ಕಡ್ಡಿ ಏನಾಗ್ಬಿಡ್ತಾರೆ, ಬಗ್ಗೋಗ್ಬಿಡ್ತಾರೆ, ಮುರಿದೋಗ್ಬಿಡ್ತಾರೆ, ಅದು ಏನಕ್ಕೂ ಪ್ರಯೋಜನ ಆಗಲ್ಲ ಅಂತ ಕ್ಯಾರೆಕ್ಟರ್. ಅಂದರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದ ವಿಶ್ವಾಸದ ಬಗ್ಗೆ, ನಂಬಿಕೆ ಬಗ್ಗೆ. ಯಾರಿಗಾರೋ ಒಬ್ಬ ನಂಬಿಕೆ ಇದೆಯಾ, ಆ ನಂಬಿಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಕುಗ್ಗೋಗಿ ಬೇಜಾರಾಗಿ ಏನ್ರಿ ನಿರೀಸೆ ಆಗಿ ಕಂಪ್ಲೀಟಾಗಿ ಎಲ್ಲ ಜಜ್ಜೋಗೋ ಥರ ಇದೆಯಾ, ಆದರೂ ಕೂಡ ಏನು ಮಾಡಲ್ವಂತೆ ಅಲ್ಲಿ ಕ್ರೈಸ್ಟು ಬಿಡಲ್ವಂತೆ ಆ ಕ್ಯಾರೆಕ್ಟರ್ನ. ಅಂದರೆ ಏನು ಮಾಡ್ತಾರೆ, ಅವನ ವಿಶ್ವಾಸನೇ ಕಳ್ಕೊಂಡು ಅವಿಶ್ವಾಸ ತನಕ್ಕೆ ಹೋಗ್ತಾ ರೀತಿಯಲ್ಲಿ ಇದ್ರೂ ಸರಿ ಸ್ವಲ್ಪ ಸ್ವಲ್ಪ ಕಿಡಿ ಇದೆಯಾ, ಅದನ್ನೇನು ಮಾಡ್ತಂತೆ ಯೇಸು ಕ್ರಿಸ್ತ ಅದನ್ನು ಬಲಪಡಿಸ್ತಾರೆ. ಅಂದ್ರೆ ಅದನ್ನು ಮುರಿದಾಕಲ್ವಂತೆ, ಅಯ್ಯೋ ನಿಂಗೆ ನಂಬಿಕೆನೇ ಇಲ್ಲ, ನೀನು ವೇಸ್ಟು, ನೀನು ಏನಕ್ಕೂ ಪ್ರಯೋಜನ ಇಲ್ಲ, ನಿನ್ನ ಪ್ರೀತಿ ಇಲ್ಲ, ನೀನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಏನು ಮಾಡಲ್ಲ, ಕೇವಲ ಮಾಡಲ್ವಂತೆ. ಏನು ಮಾಡ್ತಾರಂತೆ, ಅದನ್ನು ಪ್ರೋತ್ಸಾಹ ಪಡಿಸ್ತಂತಾರೆ, ಬಲಪಡಿಸ್ತಾರೆ, ಅಟ್ಲೀಸ್ಟ್ ಏನಾಗಲಿ ಸ್ವಲ್ಪ ಬಿಗಿಯಾಗಿ ನಿಂತ್ಕೊಳ್ಳಿ ಅಂತನ್ಬಿಟ್ಟು. ಅದಕ್ಕೆ ಏನೋ ಎಂಥ ಕಳಗೊಂದಿರಂತ ಏನು ದೀಪದ ನಂದಿಸೋದಿಲ್ಲ ಅಲ್ವರಾ ಸರ್. ನೋಡ್ಬೇಕಾರೆ ದೀಪ ಆರ್ತಾ ಇದೆ ಅಂತ ತಿಳ್ಕೊಳ್ಳಿ, ಇನ್ನೇನು ಸುಮ್ಮನೆ ಲೈಟಾಗಿ ಅಂದರೆ ಮುಗಿದೋಯ್ತು, ದೀಪನ ಆರೋಗ್ಬಿಡ್ತಾರೆ. ಅಂಥ ದೀಪನೂ ಕೂಡ ಯೇಸು ಕ್ರಿಸ್ತು ಆರಿಸಲ್ವಂತೆ. ಅದಕ್ಕೆ ಹೆಂಗಾರ ಮಾಡಿ ಸ್ವಲ್ಪ ಎಂಕರೇಜ್ ಮಾಡಿ, ಸ್ವಲ್ಪ ಚೆನ್ನಾಗಿ ಪ್ರಜ್ವಲಿಸೋ ಥರ ಎಂಕರೇಜ್ ಮಾಡ್ತಾರಂತೆ. ಇದು ಕ್ರೈಸ್ಟ್ ಕ್ಯಾರೆಕ್ಟರ್ ರೀ. ಅಂದರೆ ಏನಪ್ಪ ಹೇಳ್ತವ್ರೆ ಅಂತಂದರೆ, ಯೂದಾಸು ಜೊತೆಗಿದ್ದೆ ಇವೆಲ್ಲ ಮಾಡ್ತಾರಂತ ಗೊತ್ತಿದ್ರು ಸರಿ, ಯೇಸು ಕ್ರಿಸ್ತು ಅವನ್ನ ಬಹಿರಂಗವಾಗಿ ಏನು ಮಾಡೋಕ್ಕೆ ಹೋಗಿಲ್ಲ, ಹೇಳೋದಕ್ಕೆ ಹೋಗಿಲ್ಲ. ಯಾಕಪ್ಪ ಹೇಳೋದಕ್ಕೆ ಹೋಗಿಲ್ಲ ಅಂತಾರೆ, ಕ್ರೈಸ್ಟು ಏನಪ್ಪ ಎದುರು ನೋಡಿದ್ರು ಅಟ್ಲೀಸ್ಟ್ ಈ ಮೂಮೆಂಟ್ ಅಲ್ಲರೂ ಯೂದಾಸಲ್ಲಿ ಪರಿವರ್ತನೆ ಆಗ್ತದ, ಯೂದಾಸಲ್ಲಿ ಏನಾರೋ ಒಂದು ಬದಲಾವಣೆ ಆಗ್ತದ, ಅವ್ನು ವಾಪಸ್ ಏನಾಗ್ತಾನೆ ದೇವ್ರ ಕಡೆ ಬರ್ತಾನ, ಜಯಿಸ್ತಾನ ಅಂತ ಏನು ಮಾಡ್ತಿದ್ರು ಇದು ನೋಡ್ತಾರೆ. ಅದಕ್ಕೆ ನೋಡಿದ್ರೆ ಬ್ರದರ್ ಅಸಲ್ ಹೇಳ್ತಾರೆ ಇಲ್ಲಿ, ಹೇಳ್ಬೇಕಾರೆ ದಿಸ್ ಫರ್ನಿಷಸ್ ಅಸ್ ದ ಲೆಸನ್ ದಟ್ ಆಲ್ ದ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಶುಡ್ ಫಾಲೋ. ವಿ ಶುಡ್ ನಾಟ್ ಜಡ್ಜ್ ಒನ್ ಅನದರ್ಸ್ ಹಾರ್ಟ್. ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಗಳು ಇದನ್ನ ಮುಂದಟ್ಟು ಮಾಡ್ಕೊಂಬಂದ್ರೆ, ಒಬ್ಬರ ಸಹೋದರ ಸಹೋದರಿಗಳ ಹೃದಯನ ನಾವು ತೀರ್ಪಣಕ್ಕೆ ನಮ್ಗೇನಿಲ್ಲ, ಸಾಧ್ಯನೇ ಇಲ್ಲ ರೀ. ಅದರ ಇವ್ರಾಗೆ ಹಾಗೆ ಇವರೇ ಅದರ ಅದನ್ನೆಲ್ಲ ಹೇಳೋಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಗೊತ್ತಾ. ಎಲ್ಲರೂ ಕಷ್ಟಗಳು ಪಡ್ತಾವ್ರೆ, ಎಲ್ಲ ಸಂಕಟಗಳಲ್ಲಿದ್ದಾರೆ, ಎಲ್ಲ ತೊಂದರೆಗಳಿದ್ದಾರೆ, ಆ ತೊಂದರೆಗಳಲ್ಲಿ ಜಯಿಸೋದಕ್ಕೆ ಏನು ಮಾಡ್ತಾರೋ ಪ್ರಯತ್ನ ಮಾಡ್ತಾರೆ. ಆಗ ನಾವು ಏನಪ್ಪ ಮಾಡೋಕ್ಕಂದ್ರೆ ನಮ್ಮ ಕೈಲಿ ಎಷ್ಟಾಗ್ತಾರೋ ಅವ್ರಿಗೆ ಎಂಕರೇಜ್ ಮಾಡಿ ಬೂಸ್ಟ್ ಕೊಟ್ಟು ಎತ್ತೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ನಿಂದಿಸಿ ಅವಮಾನ ಮಾಡಿ ಗೇಲಿ ಮಾಡಿ ಅವ್ರನ್ನ ಕಂಪ್ಲೀಟಾಗಿ ಕೊಲಾಪ್ಸ್ ಮಾಡೋ ರೀತಿಯಲ್ಲಿ ಏನು ಮಾಡೋಕ್ಕೆ ಹೋಗ್ಬಿಡ್ದು, ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಇದನ್ನೇನು ಮಾಡೋಕ್ಕೆ ಹೋಗಿಲ್ಲ, ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಈವನ್ ಶಿಷ್ಯನ್ಗಳಿಗೂ ಯಾರಿಗೂ ಮಾಡಿಲ್ಲ, ಅವರು ಯೂದಾಸ್ಗೂ ಅಂತ ಏನು ಮಾಡೋಕ್ಕೆ ಹೋಗಿಲ್ಲ, ಅವರು ಅದನ್ನು ಹೇಳೋಕ್ಕೂ ಹೋಗಿಲ್ಲ, ಅದನ್ನು ಮಾಡೋಕ್ಕೂ ಕೂಡ ಹೋಗಿಲ್ಲ ಅಂತ. ಯಾಕಂದರೆ ಅಟ್ಲೀಸ್ಟ್ ಇವನ ಮನಸ್ಸಲ್ಲಿ ಏನು ಮಾಡ್ತಾನೆ ಅವನು, ಅವನು ಏನಾರೋ ಚೇಂಜಸ್ ತರ್ತಾನ, ಏನೋ ಚೇಂಜಸ್ ತರ್ತಾನ, ಏನೋ ಬದಲಾವಣೆ ಆಗ್ತದ ಅಂತ ಏನು ಮಾಡ್ತಾರೆ ಅಂತ ಅಲ್ಲಿ ನೋಡ್ತಾ ಇದ್ರಂತೆ ಅಲ್ವರ. ಅದೇ ನಾವು ನಮ್ಮ ಸಹೋದರ ಸಹೋದರಿಗಳಲ್ಲಿ ಏನ್ರಿ ಕೆಲವೊಂದು ಸತಿ ಬಲಹೀನತೆಗಳನ್ನೇ ಅಂತ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗ್ತದೆ, ಅದರ ಅವಾಗ ನಾವೇನು ಮಾಡೋಕ್ಕಂದ್ರೆ ಓವರ್ಆಲ್ ಮಾಡಬೇಕು, ನೆಗ್ಲೆಕ್ಟ್ ಮಾಡ್ಬೇಕು ರೀ ಅದರ ಏನ್ರಿ ಏನೋ ಅದನ್ನು ಎನ್ಕರೇಜ್ ಮಾಡಿ ಅವ್ರು ಹೊರಡೆ ಬರ್ತಾರ ಅಂತೇ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎನ್ಕರೇಜ್ ಆಗಿ ಹೊರಡೆ ಬರ್ತಾರೆ ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಏನ್ರಿ ಅವ್ರಿಗೆ ತುಂಬ ಅವ್ರಿಗೆ ಹೆಲ್ಪ್ ಮಾಡಂಗಿರ್ಬೇಕು. ನೋಡಿ ಒಂದು ವಾಕ್ಯ ಇದೆ, ಸಭೆಯನ್ನು ಕರೀತಾರಂತ ಉದ್ದೇಶ ಏನು ಗೊತ್ತಾ, ತಿಮೋತಿ ಹೇಳಿ ನೋಡಿ ಅಪೋಸ್ಟಲ್ ಪೌಲ್, ಸೆಕೆಂಡ್ ತಿಮೋತಿ ಇರಬೇಕು, ಸೆಕೆಂಡ್ ತಿಮೋತಿ ಸೆಕೆಂಡ್ ತಿಮೋತಿ ಸೆಕೆಂಡ್ ಚಾಪ್ಟರ್ 25:26, ಸೆಕೆಂಡ್ ತಿಮೋತಿ ಸೆಕೆಂಡ್ ಚಾಪ್ಟರ್ 25:26.
ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ.
ಏನು ಹೇಳ್ತಾರೆ ಅಲ್ಲಿ, ಎದುರಿಸವರ ಮನಸ್ಸನ್ನು ಒಂದು ವೇಳೆ ದೇವ್ರು ಏನು ಮಾಡ್ಬೋದು ತನ್ನ ಕಡೆಗೆ ತಿರುಗಿಸ್ಬೋದು ನೋಡ್ರ. ಅದಿಗೆ ಏನು ಹೇಳ್ತಾರೆ, ನಿಮಗೆ ಶತ್ರುಗಳಿಗೆ ಏನು ಮಾಡಿ ನೀವು ಏನು ಮಾಡಿ ಅಂತ ಹೇಳ್ತಾರೆ, ಎಲ್ಲ ಲೈನ್ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಎಲ್ಲರ ಅದರ ಶತ್ರುಗಳು ಏನು ಮಾಡಿ ಅಂತ ಹೇಳ್ತಾರೆ, ಪ್ರೀತಿಸಿ. ಅದರ ನಿಮಗೆ ಕೆಟ್ಟದ್ದು ಮಾಡಿದವ್ರು ನೀವೇನು ಮಾಡಿ,
ಒಳ್ಳೇದ್ ಮಾಡ್ರಿ ಅಂತ
ಒಳ್ಳೇದು ಮಾಡ್ರಿ ಅಂತ ಹೇಳ್ತಾರೆ. ಅದರ ನಿಮ್ಗೆ ಹಿಂಸೆ ಪಡಿಸೋದ್ಕೋಸ್ಕರ ನೀವೇನು ಮಾಡಿ
ಪ್ರಾರ್ಥನೆ ಮಾಡಿ,
ಪ್ರಾರ್ಥನೆ ಮಾಡಿ.
ಪ್ರಾರ್ಥನೆ ಮಾಡಿ
ಅದರ ಏನು ಪ್ರಾರ್ಥನೆ ಮಾಡ್ಬೇಕು, ಅವ್ನು ಹಾಳಾಗೋಗ್ಲಿ, ನೆಗೆ ಬಿದ್ದೋಗ್ಲಿ, ಅವ್ನು ಹಿಂಗಾಗೋಗ್ಲಿ, ಅವ್ನು ಹಂಗಾಗೋಗ್ಲಿ
ಅಂತ.
ಅಂತಾನ
ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ ದೇವ್ರೆ ಅಂತ ಬದಲಾವಣೆ
ಅವ್ನು ಒಳ್ಳೆ ಬುದ್ಧಿ ಕೊಡು ದೇವ್ರೆ, ಒಳ್ಳೆ ಮನ್ಸು ಕೊಡು ದೇವ್ರೆ. ಬೈಬಲ್ ಐತಾರೆ ತಪ್ಪು ಸ್ಲಿಪ್ಪಲ್ಲಿ ಹೇಳ್ತಾರೆ, ಏನೋ ಒಂದು ವೇಳೆ ದೇವ್ರು ಏನು ಮಾಡ್ಬೋದು ಅವ್ರಿಗೆ ಒಳ್ಳೆ ಮನಸ್ಸನ್ನು ಕೊಡ್ಬೋದು ಅಲ್ವರ. ಏ ಎಷ್ಟೋ ಜನ ಗೊತ್ತಮ್ಮ ಕೈ ಮುರಿತಾರೆ ಹಿಂಗೆ ಹಿಂಗೆ ಏನ ಮಾಡ್ತಾರಲ್ಲ, ಬಾ 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 ಎಂತೆಂಥ ಜನಗಳು ಅವ್ರು ನೋಡ್ತೈತ್ರಿ ಇವೆಲ್ಲ ಕಾನ್ಸ್.
ನಾ ದೇವ್ರ ಮಕ್ಕಳಲ್ಲ, ಅನ್ಯ ಜನ
ದೇವ್ರ ಮಕ್ಕಳೇ ಮಾಡವ್ರೆ ಅಲ್ವರ. ಅದಕ್ಕೆ ಹೇಳ್ತಾರೆ ಅಲ್ವರ, ಅದಕ್ಕೆ ಹೇಳೋದು ಇವೆಲ್ಲ ದೇವ್ರ ಮಕ್ಳಿಗೆ ಕ್ಯಾರೆಕ್ಟರ್ ಅಲ್ಲರಿ ಅಂತೀರಿ. ಏನ್ ಹೇಳ್ತಾರೆ ಒಂದು ವೇಳೆ
ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು
ಒಂದು ವೇಳೆ ಸತ್ಯದ ಜ್ಞಾನವನ್ನು ಏನ್ ಮಾಡೋರು ಕೊಟ್ಟಾರೋ
ಕೊಟ್ಟಾನು
ಅಲ್ವರ. ಆಮೇಲೆ ನೆಕ್ಸ್ಟ್
ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥ ಚಿತ್ತರಾದರು.
ಒಂದು ವೇಳೆ ಸತ್ಯವನ್ನು ಅರ್ತ್ಕೊಂಡು ಏನ್ರಿ ಸ್ವಸ್ಥ ಚಿತ್ತರಾಗಿ ದೇವ್ರ ಕಡೆಗೆ ಬಂದಾರೋ ನೋಡ್ರಿ ಏನ್ರಿ ಡೈಲಾಗ್. ಒಂದು ವೇಳೆ ಏನಾಗ್ಬೋದು ಸ್ವಸ್ಥ ಚಿತ್ತರಾಗಿ, ಏನು ಸ್ವಸ್ಥ ಚಿತ್ತ ಏನ್ರಿ ಮೆಂಟಲಿ ಬ್ಯಾಲೆನ್ಸ್ಡ್, ಇಂಬ್ಯಾಲೆನ್ಸ್ ಆಗಿರೋ ರೀತಿ ಮಾಡೋದು ಅಲ್ಲರ ವರ್ತನೆಗಳು, ಮಿಸ್ಬಿಹೇವ್ ಮಾಡೋದು ಅಲ್ಲರ, ಬೇರೆ ಬೇರೆ ರೀತಿಲಿ ವರ್ತನೆಗಳು ಮಾಡೋದು, ಇವೆಲ್ಲ ಏನ್ರಿ ಸತ್ಯವೇದಿಕೆ ವಿರುದ್ಧವಾಗಿರೋಂಥ ಗುಣಗಳು ಅಲ್ಲರ. ಅದಕ್ಕೆ ಹೇಳ್ತಾರೆ ಒಂದು ವೇಳೆ ಸತ್ಯ ಅಂತ ತಿಳಿದವಾಗ ಏನು ಮಾಡೋದು ಮೋಸ್ಟ್ಲಿ ದೇವ್ರ ಕಡೆ ತಿರ್ಗ್ಬೋದು. ಆದರೆ ಇವೆಲ್ಲ ಮಾಡೋಂಥ ಗುಣಗಳು ಹೆಂಗೋ ಅಂತ ಮಾಡ್ತಾರೆ, ಇನೋಸೆಂಟ್ ರೀ. ಇನೋಸೆಂಟ್ ಅಂದರೆ ಬೇಕು ಅಂತ ಯಾರು ಮಾಡೋಕ್ಕೋಗಲ್ಲ ರೀ, ಏನ್ರಿ ಇದು ಮಾಡಬೇಕು ಅಂತ ಯಾರು ಏನು ಮಾಡೋಕ್ಕೋಗಲ್ಲ, ಮಾಡೋಕ್ಕೋಗಲ್ಲ ಏನ್ರಿ ಬಲಹೀನತೆ ಏನು ಮಾಡ್ತಾರೆ ಮಾಡ್ತಾರೆ ನೋಡಿ. ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ ಗೊತ್ತಾರ, ನೂತನ ಸೃಷ್ಟಿ ಪಾಪ ಮಾಡ್ತಾನಂತೆ. ಹೇಗೆ ಮಾಡ್ತಾನಂತೆ, ಒಂದು ನಿಮಿಷ, ಒಂದನೇ ಯೋಹಾನ 5:18 ಓದಿ. ಒಂದನೇ ಯೋಹಾನ 5:18.
ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನ ಪಾಪ ಮಾಡುವವನ ಅಲ್ಲವೆಂಬುದು ನಮಗೆ ಗೊತ್ತದೆ.
ಇನ್ನೊಂದ್ಸತಿ
ದೇವರಿಂದ
ಓದ್ರಿ ಕರೆಕ್ಟ್ ಆಗಿ,
ಹುಟ್ಟಿದಾತ
ಇನ್ನೊಂದ್ಸತಿ ಓದ್ರಿ ಕರೆಕ್ಟ್ ಆಗಿ.
ದೇವರಿಂದ ಹುಟ್ಟಿರುವವನು
ಹಾಂ
ಪಾಪ ಮಾಡುವವನಲ್ಲವೆಂಬುದು
ಹಾಂ
ನಮಗೆ ಗೊತ್ತದೆ.
ದೇವರಿಂದ ಹುಟ್ಟಿರೋನು ಯಾವತ್ತೂ ಪಾಪ ಮಾಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ಇವ ನಾವೆಲ್ಲ ಪಾಪ ಮಾಡ್ತೀರಾ ಇಲ್ವಾ, ಇವ ನೀವೆಲ್ಲ ಪಾಪ ಮಾಡ್ತೀರಾ ಇಲ್ವಾ,
ಮಾಡ್ತೀವಿ
ಮಾಡ್ತೀರಿ. ಮತ್ತೆ ಇಲ್ಲಿ ಪಾಪ ಮಾಡಲ್ಲ ಅಂತ ಹೇಳ್ತಾರಲ್ಲ, ಹಂಗಾರೆ ನಾವು ದೇವ್ರ ಮಕ್ಕಳಲ್ಲ. ಏನು ಗೊತ್ತಾ ಅರ್ಥ, ಈ ವಾಕ್ಯದ ಅರ್ಥ ಏನಂತಂದರೆ ದೇವ್ರ ಮಕ್ಕಳು ನೂತನ ಸೃಷ್ಟಿ ಯಾವತ್ತು ಬೇಕಂತ ಅಂದ್ಬಿಟ್ಟು ಏನು ಮಾಡೋಕ್ಕೋಗಲ್ಲ, ಪಾಪನ ಮಾಡೋಕ್ಕೋಗಲ್ಲ ರೀ. ಯಾರು ತಿಳ್ಕೊಳ್ಳಿ ಅಂತೀನಿ ಬೇಕೆಂದು ಪಾಪ ಮಾಡ್ತಾರೆ ಅಂತಂದರೆ ಏನ್ರಿ ಅವನು ನೂತನ ಸೃಷ್ಟಿ ಆಗೇ ಇಲ್ಲ, ಅಪ್ಪಿ ತಪ್ಪಿ ನೂತನ ಸೃಷ್ಟಿ ಆಗಿದ್ದು ಮಾಡಿದ್ರು ಸರಿ ಏನು ಗೊತ್ತಾಗ್ತದೆ, ಹಾಂ ಬೇಕೆಂದು ಪಾಪ ಮಾಡಿದ್ರೆ ಏನು ಶಿಕ್ಷೆ ಯಾರು ಗೊತ್ತಿದೆಯಾ?
ಎರಡನೇ ಮನ್ನ
ಹಾಂ ಓದಿ ನಿಂತೀರಿ ಹೀಬ್ರೂಸ್.
ಏಕೆಂತ ಬಿಟ್ರೆ ಇನ್ಯಾವ ಯಜ್ಞ ಇರೋದಿಲ್ಲ ಬ್ರದರ.
ವೆರಿ ಗುಡ್ ಕರೆಕ್ಟ್, ಹೀಬ್ರೂಸ್ 12 ಚಾಪ್ಟರ್, ಹೀಬ್ರೂಸ್ 12
ಇನ್ಯಾವ ಯಜ್ಞ ನಮಗಿಲ್ಲ ಅಂತ.
ಒಂದು ನಿಮಿಷ ರೀ, 10:26 ಓದಿ ಶಂಶಿ ದಯವಿಟ್ಟು, 10:26.
ಯಾಕಂದರೆ
ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ.
ನೋಡ್ರ ಬೇಕೆಂದು ಪರ್ಪಸ್ಫುಲ್ ಆಗಿ ಅಠ ಅದರ ಮೋಸ ಈ ಥರದಿಂದ ನಾವು ಮಾಡ್ದ ಅಂತಂದ್ರೆ ಏನು ಗೊತ್ತಾ, ಫಸ್ಟು ವಿ ಆರ್ ಬ್ಲೈಂಡೆಡ್ ಬೈ ದ ಡೆವಿಲ್. ಸೇತಾನ ನಮ್ಮ ಕಣ್ಗಳೇನು ಮಾಡೋದು ಮುಚ್ಚಿಬಿಟ್ಟವನೆ, ಮಂಕ್ ಮಾಡಿಬಿಟ್ಟವನೆ. ಅದಕ್ಕೆ ಹೇಳೋದು ಒಂದು ವೇಳೆ ಸೇತಾನ ಉಳ್ಳಿನ ತಪ್ಪಿಸ್ಕೊಂಬೋದು, ಹಂಗೆ ಸೇತಾನ ಮಂಕ್ ಮಾಡಿಬಿಟ್ಟವನೆ ಹಠದಿಂದ ಮಾಡ್ತಾರೆ ಅಂತಂದರೆ ಏನ್ರೆ ಇದೆಲ್ಲ ದೇವ್ರ ಕೋಪಕ್ಕೆ ಏನಾಗ್ತದೆ ಗುರಿ ಆಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು, ಯೂದಾನ ವಿಚಾರದಲ್ಲಿ ಏನು ಮಾಡೋಕ್ಕೋಗಿಲ್ಲ, ಅವ್ರನ್ನ ನಿಂದೆನೂ ಮಾಡೋಕ್ಕೋಗಿಲ್ಲ ಏನ್ರಿ, ಅವ್ರನ್ನ ಕಂಡಮ್ಮು ಮಾಡೋಕ್ಕೋಗಿಲ್ಲ. ಏನು ಮಾಡ್ತಾರೆ ಅದನ್ನೇನು ಮಾಡ್ತಾರೆ, ದೇವ್ರಿಗೆ ಏನು ಮಾಡ್ತಾರೆ ಬಿಟ್ಬಿಡ್ತಾರೆ. ಆದರೆ ಅವನೇನಾರೋ ಒಂದು ಜಯಿಸ್ತಾನ ದೇವ್ರ ಕಡೆ ಬರ್ತಾರ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೊನೆಯವರೆಗೂ ಏನ್ರಿ ಮಾಡ್ತಾರೆ ತುಂಬ ಕಾತರದಿಂದ ಕಾಯ್ಕೊಂಡು ಗೊತ್ತಿತ್ತು. ನೋಡಿ ಇವಾಗ ಯೇಸು ಕ್ರಿಸ್ತನಿಗೆ ಎಷ್ಟು ತಪ್ಪ ಹೇಳಿದ್ಬೋಗಿತ್ತು, ಇವಾಗ ಏನು ಮಾಡ್ತಾರೆ ಅಲ್ಲಿ ನಿಮ್ಮ ನಿಮ್ಮ 12 ಜನದಲ್ಲಿ ಯಾರೋ ಒಬ್ಬರು ನನ್ನ ಏನು ಮಾಡ್ತಾರೆ ಹಿಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಇವಾಗ ಶಿಷ್ಯನರಲ್ಲಿ ಏನು ದಡ್ರ, ಹಾಂ ಶಿಷ್ಯನರೆಲ್ಲ ಎಷ್ಟು ಬುದ್ಧಿವಂತರಾಗಿದ್ರು ಅಂತಂದರೆ ಕ್ರೈಸ್ಟ್ ಗುಣಲಕ್ಷಣ ಸೂಪರಾಗಿ ಗೊತ್ತಿತ್ತು ಅದರ. ಇವ್ರು 12 ಜನದಲ್ಲಿ ಯಾರು ಅಂತಂದ್ಬಿಟ್ಟು ಇವ್ರಿಗೆ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿದೆ, ಅದು ಯೇಸು ಕ್ರಿಸ್ತ ಏನು ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತಂದ್ಬಿಟ್ಟು ನಿಂತಾರೆ. ಶಿಷ್ಯನಿಗೆ ಗೊತ್ತಿತ್ತು, ಆದರೆ ಏನು ಮಾಡ್ತಾರೆ ಒಬ್ಬೊಬ್ಬರೇ ನಾನಾ 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 ಅಂತ ಏನು ಮಾಡ್ತಾರೆ ಕೆಳಕ್ಕೆ ಹೋಗ್ತಾರೆ. ಆದರೆ ಯಾವಾಗ ಕೂಡ ಯೇಸು ಕ್ರಿಸ್ತ ಏನು ಮಾಡೋಕ್ಕೋಗಿಲ್ಲ ಅದನ್ನ ಅದರ, ಅದನ್ನ ಏನು ಮಾಡೋಕ್ಕೋಗಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳೋಕ್ಕೋಗಿಲ್ಲ. ಯಾಕೆ ಗೊತ್ತಾ, ಈ ತೀರ್ಪನ್ನ ದೇವ್ರಿಗೆ ಬಿಟ್ಬಿಟ್ರು. ನೋಡಿ ಮತ್ತೆ ಹೇಳ್ತಾರೆ ಮ್ಯಾಥ್ಯೂ 7:1 ಒಂದರಿಂದ ಹಿಡ್ದು 5ನೇ ವಾಕ್ಯ ಓದಿಂತೀನಿ, ಮತ್ತೆ 7ನೇ ಅಧ್ಯಾಯ 1:5.
ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು, ನಿಮಗೂ ಅಳೆಯುವರು. ಸಾಕ ಬ್ರದರ್.
ಇಲ್ಲ ಓದಿ ಹೆಂಗೆ
ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಲ್ಲಿರುವ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ?
ನೋಡ್ರ ಏನ್ ಹೇಳ್ತಾರೆ, ತೀರ್ಪು ಮಾಡಬೇಡ್ರಿ. ಹಾಗೆ ನಿಮ್ಗೇನಾಗ್ತದೆ, ತೀರ್ಪು ಆಗೋದಿಲ್ಲ ಅಂತ ಹೇಳ್ತಾರೆ. ನೀವು ಯಾವ ಅಳ್ತೆಯಿಂದ ಮತ್ತೊಬ್ಬರನ್ನ ಅಳಿತೀರೋ ಅದೇ ಅಳ್ತೆಯಿಂದ ದೇವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಅಳ್ತೆ ಮಾಡ್ತಾರೆ. ಇದು ಒಂದು ಪಾಠ ಇದೆ, ದೇವಚಿತ್ರ ಯಾವಾಗ ನೋಡೋಣ ಅಂತ. ಯಾವ ಅಳ್ತೆನ ಮೆಜರ್ ಮಾಡ್ತೀರಿ, ಯಾವ ಅಳ್ತೆ ದೇವ್ರು ನಮ್ಗೇನು ಇಟ್ಟವ್ರೆ, ಎಲ್ಲರಿಗೂ ಒಂದು ಅಳ್ತೆ ಇಟ್ಟವ್ರು ನೋಡ್ರಿ ಅಂತೀನಿ ಅಂದ್ರೆ, ಆ ಅಳ್ತೆ ಪ್ರಕಾರನೇ ದೇವ್ರು ನಮ್ಗೇನು ಮಾಡೋದು, ತೀರ್ಪು ಮಾಡೋದು. ಅದರ ನಾವೇನಾರು ಒಬ್ಬರನ್ನ ಎಂತ ಚೀಪ್ ಆಗಿರೋ ಅಳ್ತೆಯಲ್ಲಿ ನೋಡಿದ್ರೆ, ನಮ್ಗೆ ದೇವ್ರು ಚೀಪ್ ಆಗಿರೋ ಅಳ್ತೆಯಲ್ಲಿ ನಮ್ಗೇನು ಮಾಡೋದು ನೋಡೋದು. ನಮ್ಗೆ ಸೂಕ್ಷ್ಮವಾಗಿ ಬೇರೆಯವ್ರನ್ನ ನೋಡ್ದ ಅಂದರೆ ಅದೇ ಸೂಕ್ಷ್ಮವಾದ ಅಳ್ತೆಯಲ್ಲಿ ನಮ್ಮನ್ನೇನು ಮಾಡ್ತಾರೆ ನೋಡ್ತಾರೆ. ನಾವು ತುಂಬ ಧಾರಾಳವಾಗಿ ಮತ್ತೊಬ್ಬರನ್ನ ಏನಂತಾರೆ ಅಳ್ತೆಯಲ್ಲಿ ನೋಡಿದ್ರೆ ದೇವ್ರು ನಮ್ಮನ್ನೇನು ಮಾಡ್ತಾರೆ ಧಾರಾಳವಾಗಿ ನೋಡ್ತಾರೆ. ಅದಕ್ಕೆ ಇವಾಗ ನನ್ನನ್ನು ದೇವ್ರು ಯಾವ ಥರ ತೀರ್ಪು ಮಾಡಬೇಕು ಅಂತ ನಾನು ಯಾವ ಥರ ಇಷ್ಟಪಡ್ತೀನೋ ಆ ಥರ ನಾನು ಮತ್ತೊಬ್ಬರನ್ನ ತೀರ್ಪು ಮಾಡಿದ್ರೆ ಮುಗಿದೋಯ್ತು ರೀ. ನಮ್ಮ ಜಜ್ಮೆಂಟ್ ದೇವ್ರು ಏನು ಮಾಡ್ತಾರೆ ಅಂದ್ರೆ ಏನ್ರಿ ಧಾರಾಳವಾಗಿ ಅಂದ್ರೆ ಪ್ರೀತಿಮಯವಾಗಿ ತುಂಬ ಸಂತೋಷವಾಗಿ ಏನು ಮಾಡ್ತಾರೆ ರೀ ನಮ್ಮನ್ನ ಅಂದ್ರೆ ಬಿಟ್ಕೊಡ್ತಾರ್ರಿ. ನಾವು ಮತ್ತೊಬ್ಬರನ್ನೆಲ್ಲ ಸೂಕ್ಷ್ಮಗೆ ತುಂಬ ನೋಡ್ತಾ ಇದ್ದಾರೆ ನಾವು, ನಮ್ಗೇನಾಗ್ತದೆ, ನಮಗೂ ಸೇಮ್ ಜಜ್ಮೆಂಟ್. ಅದಕ್ಕೆ ನೋಡಿ ಯೇಸು ಕ್ರಿಸ್ತ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಏನು ಹೇಳ್ತಾರೆ ಮೂರನೇ ವಾಕ್ಯದಲ್ಲಿ ಓದಿ ಅಂತೀನಿ. ಹೌದು,
ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ?
ನಿನ್ನ ಕಣ್ಣಲ್ಲಿರೋಂಥ ತೊಲೆಯನ್ನು ಯೋಚಿಸ್ತೀರ, ನಿನ್ನ ಸಹೋದರನ ಕಣ್ಣಲ್ಲಿರೋಂಥ ಒಂದು ರವೆಯನ್ನು ಯೋಚಿಸೋದು ಏಕೆ? ಏನಿದು ಕಣ್ಣಲ್ಲಿರೋಂಥ ತೊಲೆ ಮತ್ತು ರವೆ ಅಂತಂದರೆ ಏನ್ರಿ? ಇವಾಗ ಕಣ್ಣಲ್ಲಿ ರವೆ ಇದ್ರೆ ಕಣ್ಣು ಕಾಣಿಸ್ತದ? ರವೆ ಅಂದರೆ ತುಂಬ ಚಿಕ್ಕದಾಗಿರೋ ಸ್ಮಾಲ್ ಡಾಟ್ ಥರ. ನಮ್ಮ ಕಣ್ಣಿಗೆ ಏನಾಗಲ್ಲ ನೋಡಿ, ಇವಾಗ ಎಕ್ಸಾಂಪಲ್ ನಾನು ಕೂತಿದ್ದೀನಿ, ನನ್ನ ಎದುರುಗಡೆ ನೀವು ಕೂತಿದ್ದೀರ ಅಂತ ಇಲ್ಕೇಳಿದ್ರೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿರೋಂಥ ರವೆ ನಾನು ನೋಡ್ಬೋದಾ ಅಥವಾ ನನ್ನ ಕಣ್ಣಲ್ಲಿ ರವೆ ನೋಡ್ಬೋದಾ ಅಂದರೆ ಇಲ್ಲ ರೀ. ಅಂದರೆ ನನ್ನ ಕಣ್ಣಲ್ಲಿ ಏನೋ ಸ್ವಲ್ಪ ದೊಡ್ಡದಾಗಿರೋಂಥದ್ದು ಏನೋ ಸ್ವಲ್ಪ ಗಾಯ ಅಥವಾ ಏನೋ ದೊಡ್ಡದಾಗಿ ಹೈಲೈಟ್ ಆಗಿರೋಂಥ ಮಾರ್ಕ್ ಇತ್ತು ಅಂದರೆ ಅದೇನಾಗ್ತದೆ, ನನ್ನ ಕಣ್ಣಿಗೆ ಬೀಳ್ತದೆ ಅಲ್ವರ? ಹಂಗಂದ್ರೆ ಒಬ್ರು ಮತ್ತೊಬ್ಬರು ಕಣ್ಣಲ್ಲಿ ಒಂದು ರವೆ ಥರ ಒಂದು ನೋಡ್ತಾರೆ ಅಂದ್ರೆ ಹೆಂಗೆ ಗೊತ್ತಾ ಮೀನಿಂಗು? ಅವರು ಅವರಲ್ಲಿ ಎಷ್ಟೋ ಸಾವಿರ ಒಳ್ಳೆ ಗುಣಗಳಿದೆ, ಅದನ್ನು ಏನು ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ರೀ. ಅದು ಯಾವುದೋ ಒಂದು ಚಿಕ್ಕದಾಗ ಒಂದು ಐತೆ ನೋಡಿ, ಒಂದು ಚಿಕ್ಕ ಮಿಸ್ಟೇಕ್ ಸ್ಮಾಲ್, ಅದನ್ನು ರವೆ ಥರ ಗೊತ್ತಾ ಅದನ್ನು ಏನು ಮಾಡೋದು ಇಟ್ಕೊಂಡು ದೊಡ್ಡದಾಗಿ ಏನು ಮಾಡೋದು ನೋಡೋದು ಅಲ್ವರ? ಅದಕ್ಕೆ ದೇವ್ರು ಹೇಳ್ತಾರೆ ನೋಡಪ್ಪ ನಿನ್ನಲ್ಲೇ ಏನಾಗಿದೆ, ಎಷ್ಟೋ ಪರ್ಫೆಕ್ಟ್ ಇಂಪರ್ಫೆಕ್ಷನ್ಗಳು ಇದೆ, ಫಸ್ಟ್ ಇದನ್ನ ಏನು ಮಾಡೋ ನೀವು, ಇದನ್ನು ನೀನು ಸರಿಪಡಿಸ್ಕೋ. ಆವಾಗ ಏನ್ರಿ ಇದು ಸರಿಪಡಿಸ್ಕೊಳಕ್ಕೆ ನಿಂಗೆ ಎಷ್ಟು ಟೈಮ್ ಆಗಿಬಿಡ್ತಾರೆ ಅಂತಂದರೆ, ಮತ್ತೋರಲ್ಲೇ ಕಾಣಿಸೋಂಥ ಎಲ್ಲ ಒಂದು ಕಲ್ಮಶಗಳು ಚಿಕ್ಕ ರವೆ ಥರ ಇರ್ತದೆ ಅದು. ಇಟ್ ವಿಲ್ ಬಿ ವೆರಿ ರೀಸನೇಬಲ್, ವೆರಿ ನೆಗ್ಲಿಜಿಬಲ್, ಅದು ತುಂಬ ದೊಡ್ಡದಾಗಿ ಏನಾಗಲ್ಲ ಕಾಣಿಸಲ್ಲ ಅಲ್ವರ? ಅದಕ್ಕೆ ನೋಡ್ರಿ ಇರ್ತೀನಿ ಏನ್ರಿ, ಇದನ್ನು ನಾವು ಏನು ಮಾಡಬೇಕು ಪ್ರಾಕ್ಟಿಸ್. ಅದಕ್ಕೆ ಯೇಸು ಕ್ರಿಸ್ತಲ್ಲಿ ಏನು ಮಾಡಿದ್ರು, ಡೆಮಾನ್ಸ್ಟ್ರೇಟ್ ಮಾಡಿಸ್ರು. ಅದರ ಅವ್ರ ಮುಂದೆ ಇದೆ ದೊಡ್ಡ ಅಲ್ಲಿಗೆ ರೀ ಅಲ್ಲ, ಏನಿತ್ತು ಅವ್ರ ಕಣ್ಣಲ್ಲಿ ದೊಡ್ಡ ಅಲ್ಲಿಗೆ ಮಾತು ಹತ್ರ ದೊಡ್ಡದಾಗಿ ಏನು ಯೂದಾಸನ ತಪ್ಪು ಕಾಣಿಸುತ್ತೆ. ಯಾಕಂದ್ರೆ ಈ ಅಂಡರ್ಸ್ಟುಡ್ ಎವ್ರಿಥಿಂಗ್ ಕ್ಲಿಯರ್ಲಿ, ಜೂಡಾಸ್ ಏನು ಮಾಡಕ್ಕೆ ಹೋಗ್ತಾನೆ ಅಂತ ಅದರ. ಆದರೆ ಅದನ್ನು ಕೂಡ ಏನು ಮಾಡಿದ್ರು, ಯೇಸು ಕ್ರಿಸ್ತು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅಲ್ದ್ರ. ಅದಕ್ಕೆ ನೋಡ್ಬೇಕು ಹೇಳ್ತಾರೆ, ನಾಲ್ಕನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿರ್ತೀರಿ. ಹಾಂ,
ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ?
ಹಿಂಗಿರ್ಬೇಕ್ರೆ ನಾ ಮತ್ತೊಬ್ರು ಸಹೋದರಲ್ಲಿ ಹಿಂಗ್ ಕೊರ್ತಾ ಇದೆ, ಆ ಕೊರ್ತಾ ಇದೆ, ಇದನ್ನ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳೋದು ಹೇಗೆ ಆಮೇಲೆ?
ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು.
ನೋಡ್ರ ಅದಕ್ಕೆ ಏನು ಹೇಳ್ತಾರೆ ಅಡ್ವೈಸ್ ಯೇಸು ಕ್ರಿಸ್ತು, ಫಸ್ಟು ನಿನ್ನಲ್ಲಿರೋಂಥ ಬಲಹೀನತೆಗಳೇನು ಮಾಡಪ್ಪ ನೀನು ತೆಗೆದಿಕ್ಕೆ, ನೀನು ಪ್ರಯತ್ನ ಮಾಡು. ಅದನ್ನು ತೆಗೆದಿಕ್ಕೆ ನಮಗೆ ಸಫಿಷಿಯಂಟ್ ಆಗಿ ಏನಾಗಿಲ್ಲ, ಟೈಮ್ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಏ ಇವತ್ತಿನ ಕಾಟ ಇವತ್ತಕ್ಕೆ ಏನಾಗಿದೆ ಸಾಕಾಗಿದೆ ನೋಡಿ. ಈ ಈ ಇದರಲ್ಲಿ ಹೇಳೋದು, ಈ ಮನೆಗೆ ಹೋಗಿ ಹೋದ್ರಿ ಅಂತೀನಿ ಈ ಅಧ್ಯಾಯದಲ್ಲಿ ಹೇಳೋದನ್ನ ಅಲ್ದರ ಏನ್ರಿ, ಇವತ್ತಿನ ಕಾಟ ಇವತ್ತಕ್ಕೆ ಏನಾಗಿ ಸಾಕಿದೆ ಅದರ. ಇದನ್ನೇ ನಾವು ಜಯಿಸೋದಕ್ಕಾಗ್ತದೆ ಅಂದರೆ ಮತ್ತೊಬ್ರದ್ದು ಅಂತ ಎಲ್ಲ ಫಾಟಿ ನೋಡ್ತಾರೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಕ್ರೈಸ್ಟು ಅದನ್ನು ಮಾಡಲ ರೀ, ಯಾವಾಗ ಕೂಡ ಮಾಡಲ ಅಂದರೆ ಇವನ್ ಅಟ್ ಲಾಸ್ಟ್ ಮೂಮೆಂಟ್ ಆಫ್ ಹಿಸ್ ಡೆತ್. ಇನ್ನೇನು ಯೂದಾಸು ಏನು ಮಾಡ್ತಾನೆ, ಯೇಸುಕ್ರಿಸ್ತನ ಹಿಡ್ಕೊಡ್ತಾನೆ, ಸ್ವಲ್ಪ ಹೊತ್ತಲ್ಲೇ ಅವನು ಆ ಸ್ಥಳದಿಂದ ಹೋಗ್ತಾನೆ ಅಂತ ಗೊತ್ತಿದ್ರು ಸರಿ, ನೀನು ಪಂಕ್ತಿಯಲ್ಲಿ ಕೂತ್ಕೊಂಬೇಡ, ನೀನು ಬರಬೇಡ, ನೀನು ಮಾಡಬೇಡ ಅಂತ ಏನು ಮಾಡೋಕ್ಕೆ ಹೋಗಿಲ್ಲ, ಹೇಳೋದಕ್ಕೆ ಹೋಗಿಲ್ಲ ಅದರ. ಅದಕ್ಕೆ ಮನಸ್ಸಲ್ಲಿರೋದು ಹೊರಗಡೆ ಬರೋ ತನಕ ಕ್ರಿಸ್ತನ ಏನು ಮಾಡಿದ್ರು, ವೆಯ್ಟ್ ಮಾಡಿದ್ರು. ಅವ್ರ ಮನಸ್ಸಲ್ಲಿ ಎಷ್ಟೇ ಇರಲಿ ಆದರೆ ಅವ್ರ ಮನಸ್ಸಲ್ಲಿರೋದು ದೇವ್ರಿಗೆ ಗೊತ್ತಿತ್ತು, ದೇವರು ಅವನಿಗೆ ಸಹಾಯ ಮಾಡ್ತಾ ಇದ್ರೋ ಇಲ್ವೋ, ಅವ್ನು ಹೋರಾಡ್ತಾ ಇದ್ದಾನೋ ಇಲ್ವೋ ಅಂತ ಮುಟ್ಟು ಯಾರಿಗೆ ಗೊತ್ತಿತ್ತು, ಅವನಿಗೂ ಮತ್ತು ದೇವ್ರಿಗಿರೋಂಥ ಸಂಬಂಧ. ಅದಕ್ಕೆ ಏನು ಮಾಡ್ತಾರೆ, ಹೊರಗಡೆ ತರೋ ತನಕ ವೆಯ್ಟ್ ಮಾಡ್ತಾರೆ. ಯಾವಾಗ ಒಂದ್ಸತಿ ಹೊರಗಡೆ ಬರ್ತಾರೋ ಆವಾಗೇ ಕ್ರೈಸ್ಟ್ ಏನ್ ಮಾಡಿದ್ದು, ಯೂದಾಸನ ಕಂಪ್ಲೀಟ್ ಆಗಿ ಬಿಟ್ಟಿದ್ದು. ಆದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನಾವೇ ಮಾಡ್ಬೇಕು, ಎಲ್ಲ ಸೋದರ ಸೋದರಿಗೆ ವೀಕ್ನೆಸ್ ಇದ್ದಾರೆ, ವೀಕ್ನೆಸ್ ಇಲ್ದಾರೆ ಯಾರಿಲ್ಲ, ನೋ ಬಡಿ ಇಸ್ ಪರ್ಫೆಕ್ಟ್. ಯಾರು ಪರ್ಫೆಕ್ಟ್ ಆಗಿದ್ರೆ ನಾವು ಭೂಲೋಕದಲ್ಲಿ ಇರ್ತಾನೆ ಇರಲ್ಲ, ದೇವ್ರ ನಮ್ಮನ್ನ ಆಡಿ ಕರ್ಕೊಂಬಿಟ್ಟಿರೋರು. ನಾವೇ ಮಾಡ್ಕೋ ಒಬ್ರದ್ದು ಒಬ್ರನ್ನ ಅರ್ಥ ಮಾಡ್ಕೊಂಡು ಒಬ್ರೊಬ್ರನ್ನ ಏನ್ ಮಾಡ್ಬೇಕು, ಬಲಪಡಿಸ್ಬೇಕ್ರಿ. ಅಲ್ಲರ ನೋಡಿ ತಿಮೋತಿಲಿ ಒಂದು ವಾಕ್ಯ ಇದೆ ಗೊತ್ತಾ, ನಾವು ಹೆಂಗೆ ನಮ್ಮ ರಕ್ಷಣೆಯನ್ನು ಸಾಚ್ಕೊಳೋದು ಅಂತ ತಿಮೋತಿಲಿ ಹೇಳ್ತಾರೆ. ನೀನು ಮತ್ತೊಬ್ರಿಗೆ ಹೇಳ್ಕೊಡೋದಲ್ಲೂ ನಿನ್ನ ರಕ್ಷಣೆಯನ್ನು ಕೂಡ ಸಾಧಿಸ್ಕೊಬೋದು, ಮತ್ತೊಬ್ಬರ ರಕ್ಷಣೆ ಕೂಡ ಸಾಧಿಸ್ಬೋದು ಅಂತ ಹೇಳ್ತಾರೆ ವಾಕ್ಯ. ತಿಳಿದಿರಾ ಯಾರಿಗೂ ಗೊತ್ತಿದೆಯಾ ವಾಕ್ಯ? ತಿಮೋತಿಯಲ್ಲಿ ಗೊತ್ತ ನೋಡ್ರಿ, ಯು ಬೈ ಡೂಯಿಂಗ್ ದಿಸ್ ಯು ಶಾಲ್ ಸೇವ್ ಯೋರ್ ಸೆಲ್ಫ್ ಅಂಡ್ ಸೇವ್ ಅದರ್ಸ್ ಅಂತ ಬರ್ತದೆ. ಫಸ್ಟ್ ತಿಮೋತಿ 4:16.
ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ.
ನೋಡ್ರ ಈ ಥರ ಮಾಡೋದ್ರಿಂದ ಯಾವ ವಿಚಾರ ಮಾಡ್ಬೇಕ್ರಿ? ಅದು ಕೊಟ್ಟ ನೋಡಿರ್ತೀನಿ, ಮನೆಗೆ ಹೋಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದಿ ಇಂತೀನಿ. ಅಲ್ರ ಏನ್ರಿ, ಯಾರು ನಿನ್ನ ಯವನಸ್ಥನ ನೋಡ್ಬಿಟ್ಟು ಏನು ಮಾಡೋದು, ನೀನು ಅಸಟ್ಟೆ ಮಾಡದಿರಲಿ, ನೀನು ಒಳ್ಳೆ ಉದಾಹರಣೆಯಾಗಿರೋ ವಿಶ್ವಾಸಿಗೆ, ಅದರ ನಡತೆಯಲ್ಲಿ ನಂಬಿಕೆಯಲ್ಲಿ ಶುದ್ಧತೆಯಲ್ಲಿ, ಅದರ ಹೆಂಗಿರ್ಬೇಕಂತೆ, ಅದರ ತುಂಬ ಮಾದರಿಯಾಗಿರಬೇಕು ಅಂತ ಹೇಳ್ತಾರೆ, ಅದರ ಒಳ್ಳೆ ಎಕ್ಸಾಂಪಲ್ ಆಗಿರೋ. ಈ ಥರ ನೀನು ಮಾಡಿದ್ರೆ ನಿನ್ನ ಉಪದೇಶನ ಕೇಳೋರ್ಗೂ ಏನ್ರಿ ಉಪದೇಶ ಮಾಡ, ನಿನಗೂ ಏನು ಮಾಡ್ಬೋದು ರಕ್ಷಣೆನ ಹೊಂದ್ಬೋದು. ಅದರ ಬೀಯಿಂಗ್ ಎಕ್ಸಾಂಪಲ್, ಮತ್ತೊಬ್ರಿಗೆ ಮಾರ್ಗದರ್ಶನ ಆಗಿರ್ಬೋದು, ನೀನು ಕೂಡ ಏನಾಗಿರ್ಬೋದು ಇರ್ಬೋದು ಅಂತ ಹೇಳ್ತಾರೆ. ಅದರ ಅದೇ ಕ್ರೈಸ್ಟ್ ಏನು ಮಾಡಿದ್ರು ಎಕ್ಸಾಂಪಲ್ ನೋಡಿಸಿದ್ದು. ಅಂದರೆ ನೋಡಿ ಇವಾಗ ಕ್ರೈಸ್ಟು ಏನಕ್ಕೆ ಇದೆಲ್ಲ ಮಾಡಿದ್ರೆ, ನಾವು ಈಗ ಈ ಪ್ಯಾರಾಗ್ರಾಫ್ ಸ್ಟಡಿಗೆ ನೋಡಿದ್ರೆ ಅಂತಂದರೆ, ಇದು ಮಾಡಿರೋಂಥ ಒಂದು ಇಲ್ಲಿ ಕೆಲಸಗಳು ಶಿಷ್ಯನ್ಗಳಿಗೇನಾಗಿರ್ಬೇಕು, ಇದು ಎಕ್ಸಾಂಪಲ್ ಆಗಿರಬೇಕು. ಮುಂದೆ ಹೇಳ್ರಿ, ಮುಂದೆ ಸಭೆ ಸ್ಥಾಪನೆ ಮಾಡೋ ಸಂದರ್ಭಗಳಲ್ಲಿ ಇವರು ಸಭೆಯಲ್ಲಿರೋಂಥ ಸಹೋದರ ಸಹೋದರಗಳನ್ನ ಯಾವ ಥರ ಏನು ಮಾಡಬೇಕು, ಟ್ರೀಟ್ ಮಾಡಬೇಕು, ಇಂಥ ಸನ್ನಿವೇಶ ಬಂದಾವಾಗ ಅವ್ರನ್ನ ಯಾವ ಥರ ನಡೆಸಬೇಕು ಅಂತಂದ್ಬಿಟ್ಟು ಶಿಷ್ಯನವಳಿಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ಕ್ರೈಸ್ಟ್ ಏನು ಮಾಡಿದ್ದು, ಈ ಥರ ಅನುಭವವನ್ನು ಏನು ಮಾಡಿದ್ದು ಅಲ್ಲಿ ಅಲ್ಲಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಓಕೆ ಗುಡ್, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್ ಯಾರ ಹತ್ರ ಇದೆ?
ನಾವು ಬ್ರದರ್
ಮೋಹನ್ ಬ್ರದರ್ ಓದಿ.
ಯಹಾನನು ಪಸ್ಕ ಭೋಜನದ ನಿರ್ದಿಷ್ಟ ವೃತ್ತಾಂತವನ್ನು ನೀಡುವುದಿಲ್ಲ, ಆದರೆ ಇತರ ಸುವಾರ್ತೆ ಬೋಧಕರು ಬಿಟ್ಟುಬಿಟ್ಟ ಕೆಲವು ಅಮೂಲ್ಯವಾದ ವೈಶಿಷ್ಟ್ಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಪಾಠಗಳನ್ನು ಮಾತ್ರ ತರುತ್ತಾನೆ ಎಂದು ತೋರುತ್ತದೆ. ನಮ್ಮ ಕರ್ತನು ತನ್ನ ಭೂಲೋಕದ ಸೇವೆಯ ಅಂತ್ಯವನ್ನು ತಲುಪಿದ್ದಾನೆಂದು ಮೊದಲು ತಿಳಿದಿದ್ದನು ಮತ್ತು ತನ್ನ ನಿರ್ದಿಷ್ಟ ಆಯ್ಕೆ ಮಾಡಿದ ಸ್ನೇಹಿತರು ಮತ್ತು ಸಹಚರರೊಂದಿಗೆ ಕೆಲವು ಉತ್ತಮ ಪಾಠಗಳನ್ನು ಕಲಿಸುವ ಮೂಲಕ ಕೊನೆಯ ಸಮಯವನ್ನು ಉತ್ತಮಗೊಳಿಸಬೇಕೆಂದು ವಿಶೇಷವಾಗಿ ಹಂಬಲಿಸಿದನು ಎಂಬುದು ಅವನು ಘೋಷಣೆಯಾಗಿದೆ. ಆತನು ಅವರನ್ನು ಅಂತ್ಯದವರೆಗೆ ಪ್ರೀತಿಸಿದನು. ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಅವನು ಸ್ವಂತ ತೀಕ್ಷವಾದ ಶೋಧನೆಗಳು ಪ್ರಸ್ತುತ ಇದ್ದ ಮತ್ತು ಮುಂದೆ ಬರುವುದಕ್ಕಿದ್ದ ಶೋಧನೆಗಳು ಅವನನ್ನು ವಿಚಲಿತಗೊಳಿಸಲಿಲ್ಲ ಅಥವಾ ಅವನು ಗಮನವನ್ನು ಅದರೆಡೆಗೆ ತಿರುಗಿಸಲಿಲ್ಲ. ಅವನು ಇಲ್ಲಿಯವರೆಗೆ ಇದ್ದಂತೆ ಇನ್ನೂ ಇತರರ ಬಗ್ಗೆ ಯೋಚಿಸುತ್ತಿದ್ದನು ಮತ್ತು ಆಶೀರ್ವದಿಸಲು ಪ್ರಯತ್ನಿಸುತ್ತಿದ್ದನು. 12 ಜನರ ಮೇಲಿನ ಈ ಪ್ರೀತಿ ಅವರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ನಾವು ಭಾವಿಸಬೇಕಾಗಿಲ್ಲ. ಬದಲಿಗೆ ಅವನು 12 ಜನರನ್ನು ಇವರ ವಾಕ್ಯದಿಂದ ಆತನನ್ನು ನಂಬುವವರು ಪ್ರತಿನಿಧಿಗಳಾಗಿ ನೋಡಿದನು. ಅವನು ತಂದೆಗೆ ಮಾಡಿದ ಪ್ರಾರ್ಥನೆಯಲ್ಲಿ ಈ ವಿಷಯವನ್ನು ವ್ಯಕ್ತಪಡಿಸಿದ್ದಾನೆ. ಈ ದೃಷ್ಟಿಕೋನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಕರ್ತನು ಅಪೊಸ್ತಲರಿಗೆ ಹೇಳಿದ ಮತ್ತು ಮಾಡಿದ ವಿಷಯಗಳು ಅಂದಿನಿಂದ ಅಪಮಾನವಾಗಿರುವ ಎಲ್ಲರಿಗೂ ಅನ್ವಯಿಸುತ್ತದೆ ಮತ್ತು ಬೋಧಪ್ರದವಾಗಿದೆ ಎಂದು ನಾವು ಅರಿತುಕೊಳ್ಳಬಹುದು. ಯೋಹಾನ 17:20.
ಥ್ಯಾಂಕ್ ಯು ಬ್ರದರ್. ಸದ್ಯ ನೋಡ್ಬೇಕಾರೆ ಇಲ್ಲಿ ಯೋಹಾನ ಸುವಾರ್ತೆಯಿಂದ ನಾವು ಈ ವಾಕ್ಯನ ಓದ್ತಾ ಇರ್ಬೇಕಾರೆ, ಈ ಸುವಾರ್ತೆದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬೇರೆ ಎಲ್ಲ ಸುವಾರ್ತೆಗಳಲ್ಲಿ ಮಿಸ್ ಆಗಿರೋಂಥ ಎಷ್ಟೋ ವಿಚಾರಗಳನ್ನ ಎಲ್ಲಪ್ಪ ಕೊಟ್ಟಿದ್ರು ಅಂತಂದರೆ ನಮಗೆ ಯೋಹಾನ ಸುವಾರ್ತೆಲ್ಲಿ ಏನು ಮಾಡ್ತೀರಿ ನಾವು ಕೊಟ್ಟಿರೋದು ನಾವು ನೋಡ್ತೀರಿ. ಅದರ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಯೋಹಾನ ಸುವಾರ್ತೆಲಿ ತೆಗೆದ್ರೆ ನಿಮಗೆ ಎಷ್ಟೋ ಒಂದು 21 ಅಧ್ಯಾಯಗಳಿದೆ. ಅದರ ಇದು ಯೋಹಾನ ಸುವಾರ್ತೆಯಲ್ಲಿ ಆರಂಭ ಮಾಡ್ಬೇಕಾದ್ರೆ ಸೀದಾ ಡೈರೆಕ್ಟಾಗಿ ಬಂದು ಎಲ್ಲಿಗೆ ಶುರು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಕ್ರೈಸ್ಟ್ ಮಿನಿಸ್ಟ್ರಿ ಏನ್ರಿ ಯೋಹಾನನ ಮುಖಾಂತರ ಅಪೋಸ್ಟ್ಲು ಏನ್ರಿ ಸಾರಿ ಸ್ಥಾನಿಕದ ಯೋಹಾನ ಯೇಸುಕ್ರಿಸ್ತನ ಬ್ಯಾಪ್ಟಿಸಮ್ ಕೊಡ್ತಾರೆ ಗೊತ್ತಾ, ಅಲ್ಲಿಂದನೇ ಏನು ಮಾಡ್ಬಿಡ್ತಾರೆ ಶುರು ಮಾಡ್ಬಿಡ್ತಾರೆ ಯೇಸುಕ್ರಿಸ್ತನ ಒಂದು ಪೂರ್ವಿಕ ಸೃಷ್ಟಿ. ಅದರಿಂದ ಡೈರೆಕ್ಟಾಗಿ ಏನು ಮಾಡ್ತಾರೆ ಯೋಹಾನಂಗೆ ಬರ್ತಾರೆ. ಅದರ ನೋಡಿ ಈ ಈ ವಿಚಾರಗಳು ಬೇರೆ ಎಲ್ಲ ಸುವಾರ್ತೆಲ್ಲಿ ಈ ಥರ ಇಲ್ಲ. ಅಲ್ಲಿ ಹೆಂಗಿದೆ ಆರಂಭ ಸ್ಟಾರ್ಟಿಂಗಿಂದ ಒಳ್ಳೆ ಫಿಲಮ್ ಹೇಳ್ಕೊಂಬಂದಿಗೆ ಚಿಕ್ಕ ಮಗುವಿಂದ ಬೆಳೆದ್ರು ದೊಡ್ಡದಾಗಿದ್ರು. ಅದರ ಈ ಥರ ಸ್ಟೈಲಲ್ಲಿ ಏನಾಗಿಲ್ಲ ಯೋಹಾನ ಬರೆದಿಲ್ಲ. ಅದರ ಆಮೇಲೆ ನೋಡಿ ಇದ್ದೀನಿ ನೀವು ಯೋಹಾನ ಸುವಾರ್ತೆಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂತಂದರೆ ನೀವು ಯೋಹಾನ 13ನೇ ಅಧ್ಯಾಯ ತಗೊಂಡೆ ಅಂತಂದರೆ 13ನೇ ಅಧ್ಯಾಯದಿಂದ ಹಿಡಿದು ಹೆಚ್ಚು ಕಮ್ಮಿ 20ನೇ ಅಧ್ಯಾಯದವರೆಗೂ ಕೊಟ್ಟಿರೋದು ಏನಪ್ಪ ಅಂದರೆ 7 ಚಾಪ್ಟರ್ಸ್ ನಮ್ಗೆ ಏನಪ್ಪ ಕೊಟ್ಟರೆ ಯೇಸು ಕ್ರಿಸ್ತನ ಕಡೆ ಕ್ಷಣಗಳು. ಏನು ಕಡೆ ಕ್ಷಣಗಳು? ಯೇಸು ಕ್ರಿಸ್ತ ಕೊನೆಯ ಮೂಮೆಂಟು ಏನ್ರಿ ಆ ಒಂದು ಪಸ್ಕಾ ಸೆಲೆಬ್ರೇಟ್ ಮಾಡ್ದಂಗಿಂದ ಹಿಡಿದು ಅರೆಸ್ಟ್ ಆಗಿ ಶಿಲ್ವೆ ಸಾಯ್ತಾರೆ ಗೊತ್ತಾ, ಆ ಮೂಮೆಂಟ್ಸ್ ಇದೆ ಅಂತ ಹೆಚ್ಚು ಕಮ್ಮಿ ಒಂದು 12 ಅವರ್ಸ್ 13 ಅವರ್ಸ್ ಆ ಕಂಪ್ಲೀಟ್ ಪಿಕ್ಚರು ನಮಗೆಲ್ಲ ಕೊಡೋದ್ರೆ ಈ 7 ಚಾಪ್ಟರ್ಸ್ ನಮ್ಗೆ ಏನು ಮಾಡಿದ್ರೆ ನಮ್ಗೆ ಡೀಟೇಲಾಗಿ ಕೊಟ್ಟರೆ ಇಷ್ಟೊಂದು ಡೀಟೇಲಾಗಿ ಯಾವ ಒಂದು ಗಾಸ್ಪಲಲ್ಲಿ ಕೂಡ ಏನಾಗಿಲ್ಲ ನಮಗೆ ಅಲ್ಲಿ ಬರ್ದಿಲ್ಲ. ಆಮೇಲೆ ಯೋಹಾನ ಸುವಾರ್ತೆದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾವು ನೋಡ್ಬೇಕಾದ್ರೆ ಅಧಿಕವಾಗಿ ತಂದೆ ಬಗ್ಗೆ ಯೂಸ್ ಮಾಡೋಂಥ ಪುಸ್ತಕ ಯಾವುದಪ್ಪ ಅಂದರೆ ಏನ್ರಿ ಯೋಹಾನ ಸುವಾರ್ತೆ ಅಧಿಕವಾಗಿ ತಂದೆ 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 ಅಂತ ಯೂಸ್ ಮಾಡೋದು ಎಲ್ಲಿ ಅಂದರೆ ನಮ್ಗೆ ಗಾಸ್ಪಲ್ ಆಫ್ ಜಾನ್ನಲ್ಲಿ. ಯಾಕಪ್ಪ ತಂದೆ ತಂದೆ ಅಂತಂದರೆ ಯೇಸು ಕ್ರಿಸ್ತು ಯಾವಾಗೂ ಅವ್ರ ಅಪ್ಪನ ಹೆಂಗೆ ಕರೆಯೋರಂತೆ, ಅಪ್ಪ ಅಪ್ಪ ತಂದೆ ತಂದೆ ಅಂತ ಏನು ಕರೆಯೋದು. ಇದು ಯೋಹಾನನ್ಗೆ ಏನಾಗಿತ್ತು ತುಂಬ ತುಂಬ ಇನ್ಫ್ಲೂಯೆನ್ಸ್ ಬೀರ್ತು. ಯಾಕಂದ್ರೆ ಈ ವಾಸ್ ಒನ್ ಆಫ್ ದ ವೆರಿ ಏನ್ರಿ ಸ್ಮಾಲೆಸ್ಟ್ ಆಫ್ ದ ಡಿಸೈಪಲ್ಸ್ ಯಂಗೆಸ್ಟ್ ಆಫ್ ದ ಡಿಸೈಪಲ್ಸ್. ಅದರ ತುಂಬ ವಯಸ್ಸು ತುಂಬ ಚಿಕ್ಕ ಹುಡುಗ ಆಗಿದ್ರು. ಅದರ ಒಂದು ಅಫೆಕ್ಷನ್ ಏನಾಗಿತ್ತು ಅವ್ರಿಗೆ ಆ ಫಾದರ್ಲಿ ಅಫೆಕ್ಷನ್ ಕ್ರೈಸ್ತತೆ ಏನಾಗಿತ್ತು ಅವ್ರು ಅಂದ್ಕೊಂತ ಇತ್ತು. ಆಮೇಲೆ ಯೇಸು ಕ್ರಿಸ್ತು ಯಾರ ಹತ್ರ ಹೇಳಿದಿರೋಂಥ ಸೀಕ್ರೆಟ್ಸ್ಗಳನ್ನ ಯಾರಿಗಪ್ಪ ಹೇಳಿದ ಅಂದರೆ ಯೋಹಾನಗೆ ಮಾತ್ರ ಹೇಳಿದ ನೋಡಿ. ಅದಕ್ಕೆ ಬೈಬಲ್ ನೋಡ್ಬೇಕ್ರೆ ಯೋಹಾನ ಇದನ್ನು ಬರಿಬೇಕಾದ್ರೆ ಇದು ನಾನೇ ಬರೆದಿದ್ದು ಇದು ನಾನೇ ನಂದು ಅಂತೆಲ್ಲೂ ಹೇಳಕ್ಕೆ ಹೋಗಿಲ್ಲ ನೋಡಿರ್ತೀನಿ. ಅದರ ಎಷ್ಟೋ ಜನ ತಂಗಿತಾರೆ ನಾನೊಂದು ನಿಂತ್ಕೊಂಡ್ಬಿಡ್ತಾರೆ ಮುಂದಕ್ಕೆ ಹೋಗ್ಬಿಟ್ಟು, ಓ ನಂದೇ ಕಣಪ್ಪ ನಾನೇ ಇಲ್ಲ ಓ ಅಂತಂದ್ಬಿಟ್ಟು. ಅಲ್ಲಿ ಯೋಹಾನ ಬರಿಬೇಕು ಏನು ಹೇಳ್ತಾರೆ ಅಂದರೆ ಯೇಸು ಕ್ರಿಸ್ತನಿಗೆ ತುಂಬ ಪ್ರೀತಿಯಾದಂಥ ಶಿಷ್ಯ ಅಂತ ಹೇಳ್ತಾರೆ. ಅದು ಹೆಸರನ್ನ ಯಾವತ್ತೂ ಲಿಂಕ್ ಮಾಡಿಲ್ಲ ಅವ್ರ ಹೆಸ್ರಿಗೆ ಜೊತೆಗೆ, ಆದರೆ ನಮ್ಗೆ ಚೆನ್ನಾಗಿ ಗೊತ್ತು ಅದು ಯೋಹಾನನೇ ಅಂತಂದ್ಬಿಟ್ಟು. ಅದರ ಈ ರೀತಿ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಏನ್ರಿ ಕೆಲವೊಂದು ವಿಚಾರಗಳನ್ನ ಬೇರೆ ಎಲ್ಲೂ ಗ್ರಂಥದಲ್ಲಿ ಸಿಗ್ದಿರಂತ ವಿಚಾರ ನಮ್ಗೆ ಏನು ಮಾಡಿದ್ರೆ ಇಲ್ಲಿ ಬರೆದಿದ್ದಾರೆ. ಅದರ ಏನಪ್ಪ ಅದು ಅಂತಂದರೆ ಏನ್ರಿ ಲಾಸ್ಟ್ ಮೂಮೆಂಟ್ಸಲ್ಲಿ ಯೇಸು ಕ್ರಿಸ್ತನಿಗೆ ಪರ್ಸ್ನಲಾಗಿ ಆಗಿರೋಂಥ ಕೆಲವು ವಿಚಾರಗಳು ಆ ಮೇಲೆ ಕೋಣೆಯಲ್ಲಿ ಆಯ್ತಲ್ಲ, ಈ ಎಲ್ಲ ವಿಚಾರಗಳು ಯಾರಿಗೂ ಗೊತ್ತಿಲ್ಲದ ವಿಚಾರಗಳು ಇದೆಲ್ಲ ಏನಾಗಿದೆ ರೆಕಾರ್ಡ್ ಆಗಿದೆ ಅಂತ ನೋಡ್ತೀರಿ. ಅದರ ಅಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ, ಹಿ ಲವ್ಡ್ ದೆಮ್ ಟು ದ ಎಂಡ್ ಅಂತಂದ್ಬಿಟ್ಟು. ಆ ವಾಕ್ಯ ಓದೋಣ ಅಂತೀನಿ ಇಲ್ಲಿ ಯೋಹಾನ 13ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ನೋಡೋಣ ಬರ್ತಾರೆ ಅಲ್ಲಿ ನೋಡೋಣ.
ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು.
ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ತೀನಿ ಏನಪ್ಪ ಮಾಡಂತೆ ತನ್ನವರನ್ನ ಪ್ರೀತಿಸಿದ್ರಂತೆ. ಹೇಗಪ್ಪ ಪ್ರೀತಿ ಅಂದರೆ ಕೊನೆವರೆಗೂ ಪರಿಪೂರ್ಣವಾಗಿ ಏನು ಮಾಡಂತೆ ಅವರು ಪ್ರೀತಿಸಿದ್ರು ಅಂತ ಹೇಳ್ತಾರೆ. ಅದರ ಇದು ಕ್ರೈಸ್ಟಲ್ಲಿ ಇದ್ದಂಥ ಒಂದು ಸೂಪರ್ ಆಗಿಂಥ ಕ್ಯಾರೆಕ್ಟರ್ ಅದರ ಸದ್ಗೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಈ 12 ಜನ ಜೊತೆಗೆ ಆಚರಣೆ ಮಾಡ್ಬೇಕಾರೆ ಕ್ರೈಸ್ಟು ಏನಪ್ಪ ನೋಡ್ತಾರೆ ಇದೊಂದು ಮಾದರಿ ನೋಡ್ಸಿದ್ರು ಶಿಷ್ಯಂದ್ರಿಗಳಿಗೆ 12 ಜನ ಅಂತ ಏನ್ರಿ ಬರೀ ನಿಮಗೆ ಮಾತ್ರ ಅಲ್ಲಪ್ಪ ನಿಮಗೆ ಮಾತ್ರ ನಾನು ಪ್ರೀತಿ ಮಾಡ್ತೀನಿ ಅಂತ ಯೇಸು ಕ್ರಿಸ್ತ ಮಾಡೋಕೆ ಹೋಗಿಲ್ಲ ಹೇಳಕ್ ಹೋಗಿಲ್ಲ ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಏನಪ್ಪ ಮೀನಿಂಗ್ ಅಂದರೆ ನಿಮ್ಮ ಮುಖಾಂತರ ಬರುವಂಥ ಎಲ್ಲ ಸಹೋದರ ಸಹೋದರಿಗಳನ್ನ ನಾನೇನು ಮಾಡ್ತೀನಿ ಅದೇ ಥರ ನಾನು ಪ್ರೀತಿ ಮಾಡ್ತೀನಿ ಅಂತಂದ್ಬಿಟ್ಟೆ ಕ್ರೈಸ್ಟ್ ಏನು ಮಾಡಿದೆ ಅಲ್ಲಿ ಉದಾಹರಣೆಗೆ ನೋಡಿಸಿದ್ದು. ನೋಡಿ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ಜಾನ್ 17:20 ನೋಡಿ ಜಾನ್ 17:20 ಯೋಹಾನ 17:20 ನೋಡಿರ್ತೀನಿ. ಹಾಂ
ಆದರೆ ಇವರಿಗೋಸ್ಕರ ಆದರೆ
ಆದರೆ ಓದಪ್ಪ ಓದಪ್ಪ
ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ.
ನೋಡ್ರ ಏನೇಳ್ಬಿಟ್ರೆ ಕ್ರೈಸ್ತ ನಾನು ಇವ್ರಿಗೆ ಮಾತ್ರ ಅಲ್ಲ ದೇವ್ರೆ ಪ್ರೇಯರ್ ಮಾಡೋದು ಇವ್ರ ವಾಕ್ಯದ ನಿಮಿತ್ತವಾಗಿ ಇನ್ನು ಎಷ್ಟೋ ಜನಗಳು ನಂಬ್ತಾರಲ್ವಾ ಅವ್ರಿಗೂ ಕೂಡ ಏನು ಮಾಡ್ತೀನಿ ಪ್ರೇಯರ್ ಮಾಡ್ತಾನೆ. ನೋಡಿ ಏನು ಕ್ರೈಸ್ ಕಾನ್ಫಿಡೆನ್ಸ್ ಅಲ್ವಾ 12 ಜನ ಅಪೋಸ್ಟಲ್ಸ್ ಮೇಲೆ ಏನು ಭರವಸೆ ಐತೆ ಅಂತೀನಿ 12 ಜನ ಅಪೋಸ್ಟಲ್ಸ್ 11 ದಿಕ್ಕಲ್ಲಿದ್ದರು. ನೆಕ್ಸ್ಟ್ ನೋಡೋಣ ಒಬ್ಬೊಬ್ರು ಒಂಥರ ಅಯ್ಯೋ ಒಬ್ಬರದಿಂದ ಇನ್ನೊಬ್ರು ತಪ್ಪಿಸ್ಕೊಳೋರು. ಈ ನರಿ ಹಿಡಿದಂಗೆ, ಈ ಸ್ಯಾಮ್ಸನ್ ಹಿಡಿತಾನೆ ನರಿಗಳನ್ನ, ಹಿಡಿದ್ಬಿಟ್ಟು ಏನು ಮಾಡ್ತಾನೆ, ಬಾಲಕ್ ಬಾಲಕ್ ಏನು ಮಾಡ್ತಾನೆ, ಕಡ್ತಾನ ನೋಡಿರ್ತೀನಿ. ಏನು ರೀ ಕರೇಜು? ಹಾಂ, ಫಸ್ಟ್ ಆಫ್ ಆಲ್ ನಾಯಿ ಹಿಡಿದೇ ಕಷ್ಟ, ಅದ್ರಲ್ಲಿ ನರಿ ಬೇರೆ ಹಿಡಿದವನೇ. ಒಂದು ನರಿಗೆ ಇನ್ನೊಂದು ನರಿಗೆ ಬಾಲಕ್ ಏನು ಮಾಡೋಣ, ಕಟ್ಟವನೇ ಸೆಂಟ್ರಲ್ ಪಂಜು ಬೇರೆ ಇಟ್ಟ ನೋಡಿರ್ತೀನಿ. ಇದು ಏನಾರ ಶಿಷ್ಯನರು ಶಿಷ್ಯನ ಹಿಡಿದಂಗೆ, ಯೇಸು ಕ್ರಿಸ್ತ ಶಿಷ್ಯನ ಏನು ಮಾಡ್ದಂಗೆ ಹಿಡಿದಂಗೆ, ಹೆಂಗವ್ರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದು ದಿಕ್ಕಲ್ಲಿ ಹೇಳಿದ ಮಾತು ಕೇಳಲ್ಲ, ಇವ್ರು ಇತ್ಲಾಗ ಹೊಡ್ತಾರೆ ಅತ್ಲಾಗ ಹೊಡ್ತಾರೆ, ಇವ್ನು ಕರ್ಕೊಂಬಂದ್ರೆ ಇವ್ರು ಹೊಡಗಿತಾರೆ, ಇವ್ರು ಕರ್ಕೊಂಬಂದು ಇವ್ರು ಹೊಡಗ್ತಾರೆ ಅಲ್ವರ. ಸತಿ ನೋಡ್ಬೇಕಾದ್ರೆ ಕ್ರೈಸ್ತ ಹೇಳ್ತಾರೆ, ದೇವರೇ ನಾನು ಇವ್ರಿಗೆ ಮಾತ್ರ ಎಲ್ಲ ಪ್ರೇಯರ್ ಮಾಡತ್ತೋ, ಇವರು ನಂಬಿ ಬತ್ತಾರ ಗೊತ್ತಾ, ಅದರ ಎಂಟೈರ್ ಜನರೇಷನ್ ಅವ್ರಿಗೆಲ್ಲರಿಗೂ ಏನು ಮಾಡ್ತೀನಿ, ಇದೇ ಥರ ಪ್ರೇಯರ್ ಮಾಡ್ತೀನಿ, ಏನಂತ ಪ್ರೇಯರ್ ಮಾಡ್ತೀನಿ, ಇವರೆಲ್ಲ ಏನಾಗಿರಲಿ ದೇವರೇ ಒಂದಾಗಿರಲಿ, ಅದರ ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿಯೂ ಒಂದಾಗಿರುವಂಥ ಪ್ರಕಾರ 21ನೇ ವಾಕ್ಯದ ಅದೇ ಬರೋದು ನೆಕ್ಸ್ಟು. ಇವರು ಕೂಡ ಏನಾಗಿರಲಿ ನಮ್ಮಲ್ಲಿ ಒಂದಾಗಿರಲಿ ದೇವರೇ ಅಂತೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ಕೊತಾರೆ ಅದರ. ಸೊ ಅದಕ್ಕೆ ಯೇಸು ಕ್ರಿಸ್ತನಿಗೆ ಫ್ಯಾಮಿಲಿ ಅಂತಂದ್ರೆ ಯಾರಪ್ಪ ಅಂದರೆ ಈ ಒನ್ನೆಸ್ ಆಗಿರೋಂಥ ಫ್ಯಾಮಿಲಿ ಅದರ. ಇವಾಗ ನಮ್ಗೆ ಯಾರಪ್ಪ ಫ್ಯಾಮಿಲಿ, ನಮ್ಗೆ ಯಾರು ಫ್ಯಾಮಿಲಿ? ನಮಗೆ ಸತ್ತಿಲ್ಲರ ಏನ್ರಿ ಸಹೋದರ ಸಹೋದರಿ ಫ್ಯಾಮಿಲಿ, ಇಬ್ಬರು ಜನ ಹೇಳ್ತಾರೆ ಮಿಕ್ಕಿದವ್ರಿಗೆಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿನೇ, ಸಂತೋಷ ತಥಾಸ್ತು ಅಂದ್ರ ನೋಡ್ಬೇಕಾರೆ ಏನ್ರಿ ದೇವ್ರ ಮಕ್ಳಿಗೆ ಯಾರಂತೆ ಫ್ಯಾಮಿಲಿ? ಹಾಂ, ಸತ್ತಿಲ್ಲದಿರೋ ದೇವ್ರ ಮಕ್ಳು ಏನ್ರಿ ಅವ್ರಿಗೆ ಫ್ಯಾಮಿಲಿ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ, ಯಾಕಪ್ಪ ಸತ್ತಿಲ್ಲದಿರೋ ಫ್ಯಾಮಿಲಿ ಅಂತಂದ್ರೆ ನಮ್ಮ ಮೈಂಡು ಏನ್ರಿ ನಮ್ಮನ್ನ ಅರ್ಥ ಮಾಡ್ಕೊಳೋ ಯಾರಪ್ಪ ಅಂದ್ರೆ ನಮ್ಮ ಸಹೋದರ ಸಹೋದರಿಗಳು ಮಾತ್ರ. ಯಾಕಂದ್ರೆ ನಮ್ಮ ಥರನೇ ಅವ್ರು ಏನು ಮಾಡ್ತಾರೆ, ಹೋರಾಡ್ತಾ ಇದ್ದಾರೆ. ನಮ್ಮ ಥರನೇ ಅವ್ರು ಏನು ಮಾಡ್ತಾರೆ, ಶಿಲುಬೆ ಎತ್ಕೊಂಡು ಕಷ್ಟ ಸಂಕಟ ಪಡ್ತಾವ್ರೆ ಅಲ್ಲರ. ಯಾರೋ ಕಷ್ಟದಲ್ಲಿದ್ದರೆ ತೊಂದರೆಯಲ್ಲಿದ್ದರೆ ಒಬ್ಬ ಸಹೋದರ ಸಹೋದರಿಗಳು ಫೋನ್ ಮಾಡಿದ್ರೆ ಹೆಂಗಿರ್ತಾರೆ, ಚೆನ್ನಾಗಿರ್ತಾರೆ ಬೇಜಾರಾಗ್ತದಾ? ಪ್ರೋತ್ಸಾಹ ಆಗ್ತಾರೆ, ಬಲ ಬರ್ತದೆ, ಅಯ್ಯೋ ಬ್ರದರ್ ಒಬ್ಬರು ಮಾತಾಡಿದ್ರು ಎಂಕರೇಜ್ ಆಗಿತ್ತು ಅಲ್ಲರ. ಹೆಂಗಿರ್ತಾರೆ ಒಂದು ನಮಗೆ ಎಂತ ಹುಮ್ಮಸ್ಸು ಬರ್ತದೆ ಅಲ್ಲರ. ಇದು ನಾವು ಲೋಕದಲ್ಲಿ ಏನು ಮಾಡೋದಿಲ್ಲ ನೋಡಲ್ಲ, ಲೋಕದಲ್ಲಿ ಬರೀ ಫೋನ್ ಎತ್ಕೊಂಡ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ, ಆ ಚಿಕ್ಕಮ್ಮ ಈ ದೊಡ್ಡಮ್ಮ ಇವರಪ್ಪ ಅಮ್ಮ ಅವ್ರ ಅಕ್ಕ ತಂಗಿ ಇವ್ರು ಹಿಂಗಾದ್ರು ಅವ್ರು ಹಂಗಾದ್ರು ಅವ್ರು ಹಿಂಗೆ ತೊಗೊಂಡ್ರು ಹಿಂಗೆ ತೊಗೊಂಡ್ರು ಅವ್ರು ಹಿಂಗೆ ಓದ್ಬಿಟ್ರು ಅವ್ರ ಮಗ ಅಲ್ಗೆ ಹೋಗ್ಬಿಟ್ಟ ಹಿಂಗೆ ಮದುವೆ ಆಗ್ಬಿಟ್ಟ ಇದೆ ದೇವ್ರ ಮಕ್ಕಳು ವಿಚಾರದಲ್ಲಿ ಹೆಂಗಿರ್ತಾರೆ ಮಾತು ಅದರ. ಅದಕ್ಕೆ ನೋಡ್ಬೇಕ್ರೆ ಕ್ರಿಸ್ತನ ಒಂದು ಥರ ನಡ್ಕೊಳ್ಳೋಂಥದ್ದು. ಓಕೆನಾ, ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್ ಅನುಸ್ಟರ್ ಓದ್ತೀರಾ ಅವ್ರಿ?
ಲೂಕನ ಪತ್ರಿಕೆಯಿಂದ ಈ ಸಂದರ್ಭದಲ್ಲಿ ಅಪೋಸ್ತಲರ ನಡುವೆ ಜಗಳ ನಡೆದಂತೆ ಅವರಲ್ಲಿ ಯಾರನ್ನು ಶ್ರೇಷ್ಠ ಎಂದು ಎಣಿಸಬೇಕೆಂಬುದರ ಬಗ್ಗೆ ವಾಗ್ವಾದ ನಡೆದಂತೆ ತೋರುತ್ತದೆ. ಲೂಕ 22:24-31 ವಚನಗಳು. ಆದರೆ ಈ ಜಗಳವು ಕೇವಲ ಸ್ವಾರ್ಥದಿಂದ ಕೂಡಿರದೆ ದುಷ್ಟತನದಿಂದ ಕೂಡಿರದೆ ಭಾಗಶಃ ಗುರುವಿನ ಮೇಲಿನ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟಿರಬಹುದು. ಇದು ಮೇಜಿನ ಬಳಿ ಅವರ ವಿವಿಧ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಇರಬಹುದು. ಬಹುಶಃ ನಮ್ಮ ಕರ್ತನಿಗೆ ಹತ್ತಿರವಾಗಿರುವ ಆಕ್ಷೇಪಿತ ಸ್ಥಾನಕ್ಕಾಗಿ ಇರಬಹುದು. ಯಾಕೋಬ ಮತ್ತು ಯೋಹಾನರ ರಾಜ್ಯದಲ್ಲಿ ನಮ್ಮ ಕರ್ತನ ಬಲ ಮತ್ತು ಎಡಭಾಗದಲ್ಲಿ ಇರಬೇಕೆಂಬುದು ಹೇಗೆ ವಿನಂತಿಸಿದ್ದರು ಎಂಬುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಮತ್ತು ಈ ನಿರೂಪಣೆಗೆ ಸಂಬಂಧಿಸಿದಂತೆ ಯೋಹಾನನು ನಮ್ಮ ಕರ್ತನ ಪಕ್ಕದಲ್ಲಿದ್ದಾನೆ ಮತ್ತು ಅವನ ಎದೆಯ ಮೇಲೆ ಒರಗಿದ್ದಾನೆ ಎಂದು ಘೋಷಿಸಲಾಗಿದೆ ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ ಎಂಬುದೇ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ನೋಡಿ, ಇವಾಗ ಈ ಇನ್ಸಿಡೆಂಟ್, ಯೇಸುಕ್ರಿಸ್ತ ಏನಕ್ಕೆ ಶಿಷ್ಯನ ಕಾಲನ್ನ ತಳಕ್ಕೆ ಹೋಗ್ತಾರೆ ಅಂತ ನೋಡಿದ್ರೆ ಅವರಲ್ಲಿ ಏನಾಗ್ಬಿಡ್ತಾರೆ, ಇವಾಗ ಪೈಪೋಟಿ ಶುರು ಆಗ್ಬಿಡ್ತಾರೆ. ನಾನ್ ದೊಡ್ಡವನು, ನಾನ್ ದೊಡ್ಡವನು, ಈಗೋ ಅದರ ಈಗೋ ಏನಂತೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಈಗೋ ಯಾರಿಗೆ ಗೊತ್ತಿದೆಯಾ? ಇ ಜಿ ಓ ಅನ್ನೇನು ಗೊತ್ತಾ, ಈಗೋ ಅಂದರೆ ಫುಲ್ ಫಾರ್ಮ್ ಯಾರಿಗೆ ಗೊತ್ತಿದೆಯಾ? ಯಾರು ಗೊತ್ತಿಲ್ವಾ? ಅಯ್ಯೋ, ಈಗೋ ಇಂಗ್ಲಿಷ್
ಇ
ಈಗೋ.
ಜಿ ಓ
ಹಾಂ, ಇ ಜಿ ಓ ಅಂದ್ರೆ ಏನು ಅರ್ಥ, ಫುಲ್ ಫಾರ್ಮ್ ಏನು? ಎಲ್ಲದರಲ್ಲಿ ನಾನು ಇರಬೇಕು,
ಸುಟ್ಟು ಅಹಮಾನ
ಅಹಂಕಾರ ಅಹಂಕಾರ
ಎಲ್ಲದರಲ್ಲಿ
ಅದು
ನಾನು
ಅರ್ಥ
ಇರಬೇಕು.
ಅರ್ಥ ಕೇಳಲಿಲ್ಲ, ಫುಲ್ ಫಾರ್ಮ್ ಹೇಳ್ರಿ.
ಇ ಜಿ ಓ
ಹಾಂ, ಗೊತ್ತಿಲ್ವಲ್ಲ, ಹೇಳ್ತೀನಿ ಕೇಳ್ಕೊಳ್ಳಿ ಬರ್ಕೊಳ್ಳಿ ಅಲ್ವರ. ಈ ವಿಲ್ ಗೋಯಿಂಗ್ ಫೋರ್ತ್, ಈಗೋ ಅಂತಂದ್ರೆ ಗೊತ್ತಾ, ಈ ವಿಲ್ ಗೋಯಿಂಗ್ ಫೋರ್ತ್ ಅಲ್ವರ. ಹಾಂ, ಈ ವಿಲ್ ಗೋಯಿಂಗ್ ಆನ್, ಸಾರಿ, ಈ ವಿಲ್ ಗೋಯಿಂಗ್ ಫೋರ್ತ್ ಅಂದ್ರೆ ಈ ವಿಲ್ ಗೋಯಿಂಗ್ ಆನ್ ಅಲ್ವರ. ಸತಿ ನೋಡ್ಬೇಕಾರೆ ಈಗೋ ಇವರಲ್ಲಿ ಏನಾಗ್ಬಿಡ್ತು, ಈಗೋ ಬಂದ್ಬಿಡ್ತು. ಏನು ಈಗೋ, ಏ ನಾನು ದೊಡ್ಡವನು, ನೀನು ದೊಡ್ಡವನು? ಯಾಕಂದ್ರೆ ಯೇಸುಕ್ರಿಸ್ತ ಎಲ್ಲರಿಗಿಂತ ದೊಡ್ಡವರಾಗಿದ್ರು, ಇವ್ರಿಗೂ ಒಂಥರ ಖುಷಿ ರೀ ಅಂತಾರೆ. ಅದರ ಯೇಸುಕ್ರಿಸ್ತನ ಜೊತೆಗೆ ಅವರೇ ಅವರು ಇಟ್ಟ ಅವರು ಸ್ಮಾರ್ಟ್ ಲೀಡರು, ಅದ ವೆರಿ ಎಕ್ಸಲೆಂಟ್ ಲೀಡರ್ ಅದ ವೆರಿ ಪ್ರಾಮಿನೆಂಟ್ ಮ್ಯಾನ್ ಅದರ ಥೌಸಂಡ್ಸ್ ಪೀಪಲ್ಸ್ ಅದ್ಭುತ ಮಾಡ್ತಾರ. ಯೇಸು ಕ್ರಿಸ್ತ ಹೋದ್ರೆ ಏನ್ರಿ ಲೆಫ್ಟ್ ರೈಟ್ ಜನಗಳು ಹಂಗೆ ಗುಂಪು ಗುಂಪು ಸ್ವಾಗತ, ಏನ್ ಮರ್ಯಾದೆ ಏನ್ ಗೌರವ. ಅದರ ಇವಾಗ ಶಿಷ್ಯನಿಗೆ ಹೆಂಗಿರ್ಬೇಕು, ನಾನು ಯೇಸು ಕ್ರಿಸ್ತ ಇಂಪಾರ್ಟೆಂಟ್, ನಾನು ಯೇಸು ಕ್ರಿಸ್ತ ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟ್ ಕಣಪ್ಪ. ಇವರಲ್ಲಿ ಏನಾಯ್ತು ಅಂದ್ರೆ ಒಂದು ಪೈಪೋಟಿ ಏನಾಗಿತ್ತು ಇತ್ತು. ಏನಕ್ಕೆ ಮುಖ್ಯವಾಗಿತ್ತು ಅಂತಂದ್ರೆ ಯಾವಾಗೂ ಯೇಸು ಕ್ರಿಸ್ತನಿಗೆ ಲೆಫ್ಟ್ ಹ್ಯಾಂಡಲ್ಲೇ ಇರಬೇಕು ಅಂತ ಒಬ್ರಿಗೆ ಆಸೆ. ಇನ್ನೊಂದು ಕೆಲವು ಜನಕ್ಕೇನು ಯೇಸು ಕ್ರಿಸ್ತನಿಗೆ ಹತ್ರವಾಗೇ ಇರಬೇಕು, ರೈಟ್ ಹ್ಯಾಂಡಲ್ಲೇ ಇರಬೇಕು ಅಂತ ಏನ್ರೀ ಆಸೆ ಅಲ್ವರ. ಅದೇನಾಗಿರ್ತಾರೆ ಇದರಲ್ಲಿ ಕಾಂಪಿಟೇಷನ್ ಸ್ಪಿರಿಟ್ ಏನಾಗಿರ್ತದೆ ಇವರಿಗೆ, ಇವ್ರಿಗೆ ಬಂದಿರ್ತದೆ. ಅದಕ್ಕೆ ನಾವು ಸತ್ಯವೇದದಲ್ಲಿ ಏನು ನೋಡ್ತೀರಿ, ಯೋಹಾನ ಮತ್ತು ಯಾಕೋಬರು ತಾಯಿ ಬಂದು ಏನು ಕೇಳ್ತಾರೆ, ಸ್ವಾಮಿ ನನ್ನ ಇಬ್ಬರು ಮಕ್ಕಳಿಗೆ ಏನು ಮಾಡೋ, ನೀನು ಎಲ್ಲಿ ಕೂತ್ಕೊಂತ ಚಾನ್ಸ್ ಕೊಡು ಅಂತ ಹೇಳ್ತಾರೆ.
ಒಬ್ಬರು
ಅದರ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಅದರ ಕುದುರೆಗೆ ಮಾಡಂಗೆ ಅವಕಾಶ ಕೊಡು, ಅದರ ಮುಖ್ಯವಾದ ಸೀಟ್ ಕೊಟ್ಬಿಡು, ಪ್ರಾಮುಖ್ಯತೆ ಅಂತ ವೆರಿ ಇಂಪಾರ್ಟೆಂಟ್ ಸೀಟ್ ಕೊಟ್ಬಿಡು ಫಸ್ಟು ಅಂತ ಕೇಳ್ಕೊಂತಾರೆ. ಅದರ ಕ್ರೈಸ್ತ ಏನು ಹೇಳ್ತಾರೆ, ಅಯ್ಯೋ ಇದೆಲ್ಲ ನನ್ನ ಕೈಲೆಲ್ಲ ಇಲ್ಲ ಪಾಪ, ಸೀಟ್ ಕೊಡೋದು, ಸೀಟ್ ಕೊಡೋದು ಯಾರ ಕೈಲಿದೆ, ಅದರ ದೇವ್ರ ಕೈಲಿದೆ. ಅದು ದೇವರು ಚಿತ್ತಕ್ಕೆ ಅನುಸಾರವಾಗಿ ಯಾರು ಕೊಡಬೇಕು ಅಂತ ದೇವ್ರು ಅದೇ ಕೊಡೋದು. ಆದರೆ ನೀವೇನು ಮಾಡಬೇಕು ಆ ಸೀಟ್ನ ಪಡಿಬೇಕು ಅಂತಂದರೆ ಏನು ಮಾಡ್ಬೇಕಂತಂದ್ರು, ಏನಂದ್ರ
ನಾನ್ ಕುಡಿಯೋ ಪಾತ್ರೆಲಿ ಕುಡಿಯಕ್ ಆಗತ್ತಾ?
ಹಾಂ ವೆರಿ ಗುಡ್. ಆಮೇಲೆ ಇನ್ನೊಂದು ಏನಂದ್ರ, ನಾನು ತೊಗೊಳ್ಬೇಕಂತ ದೀಕ್ಷಾ ಸ್ಥಾನದಲ್ಲಿ
ಪಾಲ್ ತಗೋಬೇಕು ಅಂತಾರೆ.
ನಿಮ್ಮ ಕೈ ತೊಗೊಳಕ್ ಆಗ್ತದಾ. ಅದರ ಏನ್ರಿ ಪಾತ್ರೆಯಲ್ಲಿ ಪಾನ ಮಾಡಂತೆ, ಪಾತ್ರೆ ಏನ್ರಿ ಅವಮಾನ ನಾಚಿಕೆ ನಿಂದನೆ ಇದರಲ್ಲಿ ಎಲ್ಲ ಇನ್ಸಲ್ಟು ಎಲ್ಲ ಐತೆ ಗೊತ್ತಾ. ಇದನ್ನ ತೊಗೊಳಕ್ಕೆ ನಿಂಗೆ ಸಾಧ್ಯ ಇದೆಯಾ, ಇದ್ರಲ್ಲಿ ಮುಳುಗಿದ್ರೇನೆ ಅದ್ರಲ್ಲಿ ಮುಳುಗಕ್ ಸಾಧ್ಯ ಅಂತ ಹೇಳಿದ್ರು. ಅದರ ಅದಕ್ಕೆ ನೋಡ್ಬೇಕ್ರೆ ನಾನು ಮುಳುಗುವಂಥ ದೀಕ್ಷಾ ಸ್ಥಾನ ಒಂದುಂಟು ಏನ್ರಿ, ಕಷ್ಟ ಸಂಕಟ ಮರಣ ಅಂದ್ರೆ ನಾನು ಹೋಯ್ತಾ ಇದ್ದೆ ಸಾಯಕಪ್ಪ, ನೀನು ಸಾಯಕ್ಕೆ ಸಿದ್ಧವಾಗಿದ್ಯಾ, ಸಾಯಕ್ಕೆ ಸಿದ್ಧವಾಗಿದ್ರೆ ಆ ಸೀಟ್ ಏನ್ರಿ ನಿನಗೆ, ನೀನು ಸಾಯಕ್ಕೆ ಸಿದ್ಧವಾಗಿಲ್ವಾ ಖಂಡಿತವಾಗೂ ನಿನ್ನ ಸೀಟ್ ಏನಾಗಲ್ಲ ಸಿಕ್ಕಲ್ಲ. ಅಂದ ಯಾರು ಫಾಸ್ಟಾಗೆ ಯಾರು ವೇಗವಾಗೆ ಯಾರು ಅತಿ ಎದೆ ಬಕ್ಕೊಂಡು ಅಯ್ಯೋ ನಾನು ಸಾಯಕ್ಕೆ ಹೋಯ್ತೀನಿ ಅಂತಂದ್ಬಿಡು, ಅಂದ್ರೆ ಏನ್ರಿ ಸಹೋದರ ಸಹೋದರಿಗಳ ಸಾಯದ ಎಲ್ಲಿ ನೋಡಿಸ್ಬೇಕು, ಕ್ರಿಶ್ಚನ್ಗಾಗಿ ಸಾಯ್ತೀನಿ ಅಂದ್ಬಿಟ್ಟು ಎಲ್ಲಿ ನೋಡಿಸ್ಬೇಕು. ನಾನು ಇಲ್ಲಿ ಫಸ್ಟ್ ಕ್ರಿಸ್ತನಿಗಿರೋ ಸಹೋದರ ಸಹೋದರಿಗಳಿಗೆ ಮಾಡಿ ನೋಡಿಸ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಇದರಂಥ ಕನಿಷ್ಠವಾಗಿರೋಂಥ ಸಹೋದರ ಸಹೋದರಿಗಳಿಗೆ ಮಾಡಿದೆ ಯಾರಿಗೆ ಮಾಡ್ದಂಗೆ,
ನನಗೆ ಮಾಡಿದಂಗೆ
ನನಗೆ ಮಾಡ್ದಂಗೆ ಅಂತ ಹೇಳ್ತಾರಲ್ವ ಅಪೊಸ್ತಲ ಪೌಲ್. ಏನು ಮಾಡ್ತಾರೆ ಸೌಲಾಗಿರ್ಬೇಕಾರೆ ಸಭೆಗೆ ಹಿಂಸೆ ಕೊಡ್ತಾರೋ, ಯೇಸು ಕ್ರಿಸ್ತ ಅವ್ರು ಕಾಣಿಸ್ಕೊಂಡು ಹೇಳ್ತಾರೆ ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ ಅಂತ ಕೇಳಿದ್ರು. ಅಪೊಸ್ತಲ ಪೌಲ್ ಕ್ರೈಸ್ಟ್ ಕೊಡಿದ್ರ, ಅಪೊಸ್ತಲ ಪೌಲ್ ಕ್ರೈಸ್ಟ್ ಕೊಡಿದ್ರ, ಕ್ರೈಸ್ಟ್ ಕೊಡಲಿಲ್ಲ, ಕ್ರೈಸ್ಟ್ಗೆ ಆಣಿ ಹೊಡಲಿಲ್ಲ, ಕ್ರೈಸ್ಟ್ಗೆ ಚಾವಟಿ ಏಟು ಹೊಡೆದಿಲ್ಲ, ಕ್ರೈಸ್ಟ್ಗೆ ಉಗ್ಲಿಲ್ಲ ಅಪೊಸ್ತಲ ಪೌಲು. ಆದರೂ ಕೂಡ ಕ್ರೈಸ್ಟ್ ಹೇಳ್ತಾರೆ ನನಗೆ ಯಾಕೆ ಹಿಂಸೆ ಪಡಿಸ್ತೀಯಾ ಅಂತ ಹೇಳ್ತಾರೆ. ಕರೆಕ್ಟಾ, ಯಾಕೆ ಕೇಳಿದ್ದ, ಯಾಕಂದ್ರೆ ಇವ್ರು ಯೇಸು ಕ್ರಿಸ್ತ ದೇಹಕ್ಕೆ ಅಂಗವಾಗಿರೋಂಥ ಸಭೆಗೆ ಹಿಂಸೆ ಕೊಟ್ಟರೆ ಯಾರಿಗೆ ಹಿಂಸೆ ಕೊಟ್ಟಂಗೆ, ಹಾಂ ಕ್ರಿಸ್ತನಿಗೆ ಹಿಂಸೆ ಕೊಟ್ಟಂಗೆ. ಅವಾಗ ಯೇಸು ಕ್ರಿಸ್ತ ಬಿಡ್ತಾರ ನೋಡಿ ಅಪೊಸ್ತಲ ಪೌಲ್ಗೆ ಒಂದು ಮಾತು ಹೇಳ್ತಾರೆ ಕೇಳಿದಿರಾ, ಸರಿಯಾಗಿ ಕೊಟ್ಟರು ನೋಡಿ ದೇವ್ರ ಅಪೊಸ್ತಲ ಪೌಲ್ಗೆ ಓದಿದಾರೆ ವಾಕ್ಯ ನೋಡಿ ಅಪೊಸ್ತಲ ಕೃತ್ಯಗಳು 9:4-5 ಓದಿ, ಅಪೊಸ್ತಲ ಕೃತ್ಯಗಳು 9:4-5 ಓದ್ರಿ.
ಅವನು ನೆಲಕ್ಕೆ ಬಿದ್ದು ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು, ನೀನೆದ್ದು ಊರ ಒಳಕ್ಕೆ ಹೋಗು.
ಅಷ್ಟೇ ಅಲ್ವಾ, ಸರಿ ಇದನ್ನೇ ಎಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಓದಿ ಫಸ್ಟು. ಅಪೊಸ್ತಲ ಕೃತ್ಯಗಳು 9:5 ಓದಿ ಬಿದ್ದಾರೆ, ಕಾರ್ತಿಕ್ ಬದರ್ ಇದ್ದೀರಾ, ಚಿತ್ರ ಎಷ್ಟಾರ್ ಕಾರ್ತಿಕ್ ಬದರ್ ಇಲ್ವಾ,
ಬ್ರದರ್ ಇದ್ದೀರಿ ಬ್ರದರ್?
ಹೌದು ಓದ್ರಿ. ಅಪೊಸ್ತಲರ್ 9:6 ಪಡಿಂಗ.
அவன் நடுங்கி திகைத்து ஆண்டவரே நான் என்ன செய்ய சித்தமா இருக்கிறேன் என்றான். அதற்கு கர்த்தர் நீ எழுந்து பட்டணத்துக்குள்ளே போ, நீ செய்ய வேண்டியது அங்கே உனக்கு சொல்லப்படும் என்றார். அவன் தரையில விழுந்தான். அப்பொழுது சவுலே சவுலே நீ என்னை ஏன் துன்பப்படுத்துகிறாய் என்று தன்னுடனே சொல்லுகிற ஒரு சத்தத்தை கேட்டான். அதற்கு அவன் ஆண்டவரே நீ யார் என்றான். அதற்கு கர்த்தர் நீ துன்பப்படுத்துகிற இயேசு நானே, முள்ளில் உதைக்கிறது உனக்கு கடினமாம் என்றார்.
நோட்ரி ஏன்ற முள்ளுக்கே
முள்ளில் உதைக்கிறது உனக்கு கடினமாம் என்றார்.
பாத்தீங்களா, முள்ள உதைக்கிறது உங்களுக்கு கட்டிடுமா? எங்க தர்த்தா கன்னடத்தில் பார்த்தா, கன்னடத்தில் பரல என்னோட பைபிள் பிரிண்ட் ஆகிதியா கன்னடத்தில்? இல்ல தெலுங்கு வச்சு பதர் பதர் உண்டா சூஸ்தான்.
ఆరు లేచి పట్టణం
పదర్ వాయిస్ కట్ అవుతుంది పదర్. బరో వాయిస్ కట్ 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 అవుతుంది.
అక్కడ
సరే ఓకే, ఇంగ్లీష్ హేళ్తారు ఈజ్ ఇట్ ఇట్ ఈస్ వెరీ హార్డ్ ఫార్ యూ టు కిక్ అగేన్స్ట్ ద ప్రిక్స్ అంత ఏం మాత్రం హేళ్తారు. ಅದೇನಪ್ಪ ಅಂತಂದರೆ ಮುಳ್ಳುಗಳಿಗೆ ಒದೇದೇನ್ರಿ? ಏಯ್ ಏ ನಿನ್ ಕಷ್ಟನಾ? ಕಷ್ಟವಾಗಿದೆ, ಈಸಿ ಅಲ್ಲಪ್ಪ. ನೀನು ಮಾಡ್ತಿರೋ ಕೆಲಸ ಬಲು ಡೇಂಜರ್ ಕೆಲಸ ಮಾಡ್ತಿದ್ದೆ. ಹುಷಾರಾಗಿರು, ಮುಳ್ಳು ಹೊಡಿತಾ ಇದೆಯಾ? ಮುಳ್ಳು ಹೊಡೆದ್ರೆ ಕಾಲಲ್ಲಿ ಏನಾಯ್ತದೆ? ಕಾಲಿಗೆ ಏನಾಯ್ತದೆ?
ಕಾಲಿಗೆ ಚುಚ್ಚುತ್ತದೆ.
ಕಾಲಿಗೆ ಚುಚ್ಕೊಂತದೆ, ಅದನ್ನೇ ಹೇಳಿದ್ದು ಅಲ್ವರ. ಹುಷಾರಾಗಿರು. ಬೈಬಲ್ ಒಂದು ವಾಕ್ಯ ಇದೆ ಗೊತ್ತಾ, ಯಾರು ಸಭೆನ ಹಾಳು ಮಾಡಿದ್ರೆ ದೇವ್ರು ಏನು ಮಾಡ್ತಾರೆ ಅಂತ ಅವ್ರನ್ನ ಎಲ್ಲಿ ಬರ್ತಾರೆ ನೋಡಿ ವಾಕ್ಯ ಓದ್ರಿ.
ಕೆಡಿಸ್ತಾರೆ.
ಓದಿ ಕುರಿತದ್ದು ಓದಿ.
ಸಭೆನ ಕೆಡಿಸಿದ್ರೆ ಅವ್ರು ಅವ್ರನ್ನ ಕೆಡಿಸ್ತಾರೆ.
ಓದ್ರಿ ವಾಕ್ಯ. ಇಫ್ ಎನಿ ಮೈನ್ ಡಿಫೈಲ್ಸ್ ದ ಚರ್ಚ್ ಟೆಂಪಲ್ ಆಫ್ ಗಾಡ್, ಹಿಮ್ ಶಲ್ ಗಾಡ್ ಡಿಫೈಲ್. ಎಲ್ಲಿ ಬರ್ತದೆ? ಕೊರಿಂಥಲ್ಲಿ ಬರ್ತಾ ನೋಡ್ರಿ ಅಂತೀನಿ. ಒಂದನೇ ಕುರಿಂತ ಮೂರನೇ ಅಧ್ಯಾಯದಲ್ಲಿ ಓದ್ರಿ, 17ನೇ ವಾಕ್ಯ ಓದಿ.
ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು.
ದೇವ್ರು ಏನು ಮಾಡ್ತಾರಂತ ಅವ್ರನ್ನ ಕೆಡಿಸ್ತಾರಂತೆ. ಅದನ್ನೇ ಅಪೋಸ್ಟ್ಲು ಪೌಲ್ಗೆ ಏನು ಮಾಡಿತ್ತು ನೋಡ್ತಿದ್ದು. ಅದರ ಅಪೋಸ್ಟ್ಲು ಪೌಲು ಏನ್ರಿ ತುಂಬ ಇದ್ರಿ, ಹೇಳ್ತಾರೆ ತುಂಬ ಪ್ರೌಡ್ ಆಫ್ ಇಸ್ ರಿಲಿಜನ್. ಬೈಬಲ್ ಹೇಳ್ತಾರಲ್ಲ, ಐ ಎಮ್ ಎ ಬೆಂಜಮಿನ್ ಆಫ್ ಬೆಂಜಮಿನ್, ಐ ಎಮ್ ಎ ಇಸ್ರಲೈಟ್ ಆಫ್ ಇಸ್ರಲೈಟ್, ಆಫ್ ದ ಟ್ರೈಬ್ ಆಫ್ ಬೆಂಜಮಿನ್, ಫ್ಯಾರಿಸಿ ಆಫ್ ದ ಫ್ಯಾರಿಸೀಸ್, ಲರ್ನ್ಡ್ ಅಟ್ ದ ಫೀಟ್ ಆಫ್ ಗಮಾಲಿಯಲ್ ಅಂತ ಏನು ಮಾಡ್ತಾರೆ, ಅಷ್ಟು ಪ್ರೈಡ್ ಆಗಿ ಹೇಳ್ತಾ ಇದ್ರು. ಆದರೆ ಅದೇ ಅಪೋಸ್ಟ್ಲ್ ಪೌಲ್ಗೆ ಹೇಳ್ತಾರೆ, ನೀನು ಯಾವ ಥರ ಸಭೆನ ಹಾಳು ಮಾಡಿದ್ಯೋ ನಿನ್ನ ಹಾಳು ಮಾಡ್ತಿದ್ದೆ ಅಂತ. ಅದಕ್ಕೆ ನೋಡಿ ಅಪೋಸ್ಟ್ಲ್ ಪೌಲು ಎಷ್ಟು ಅನುಭವಿಸ್ಬಿಟ್ರು ಗೊತ್ತಾ, ಏನ್ರಿ ಎಂಥ ದೊಡ್ಡ ಸ್ಟೇಜಲ್ಲಿ ಸ್ಟೇಟಸಲ್ಲಿ ಇದ್ದವ್ರನ್ನ ಏನು ಮಾಡ್ಬಿಟ್ರು ಕೆಳಗಡೆಗೆ ದೇವ್ರು ತಂದ್ಬಿಟ್ರು. ಅದರ ಎಷ್ಟು ಹೀನವಾಗಿದ್ದ ಸ್ಥಿತಿಗೆ ತಂದ್ಬಿಟ್ರು ಅಂತಂದರೆ ಅಪೋಸ್ಟ್ಲ್ ಪೌಲ್ ಬೇಜಾರು ಮಾಡ್ಕೊಳ್ಳಲ್ಲ ರೀ ಅದನ್ನ. ತುಂಬ ಸಂತೋಷ ಪಡ್ತಾರೆ, ಅಯ್ಯೋ ದೇವರೇ ನಾನು ಮಾಡಿರೋ ತಪ್ಪಿಗೆ ಅಟ್ಲೀಸ್ಟ್ ನಂಗೆ ಇಷ್ಟು ಶಿಕ್ಷೆ ಕೊಟ್ಟಿದ್ಯಲ್ಲ, ನಿನ್ನನ್ನು ಹತ್ತಿರವಾಗಿ ಇಟ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಅಪೋಸ್ಟ್ಲ್ ಪೌಲ್ ತುಂಬ ಖುಷಿ ಪಡ್ತಾರ್ರಿ. ನೋಡಿ ಒಂದು ವಾಕ್ಯ ಹೇಳ್ತಾರಲ್ಲಿ ಇಲ್ಲಿ ಅಪೋಸ್ಟ್ಲ್ ಕೃತ್ಯಗಳಲ್ಲಿ 9ನೇ ಅಧ್ಯಾಯ ಓದ್ರಲ್ಲ, ಇವಾಗ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಿಂತೀನಿ ಇಲ್ಲಿ 15 ಮತ್ತು 16 ಓದಿ. ಅಪೋಸ್ಟ್ಲ್ ಕೃತ್ಯಗಳಿಗೆ 9ನೇ ಅಧ್ಯಾಯ 15 ಮತ್ತು 16.
ಕರ್ತನ ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೆ, ಅರಸುಗಳಿಗೆ, ಇಸ್ರಾಯೇಲ್ಯರಿಗೆ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು.
ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆನೆ ಮಾಡಬೇಕು, ಅನುಭವಿಸ್ಬೇಕು, ತೋರಿಸ್ತೀನಿ ಅಂದ್ರೆ ಏನು ಇಂಡೈರೆಕ್ಟಾಗಿ ನಮ್ಮ ಭಾಷೆ ಹೇಳ್ಬೇಕು ಅಂದ್ರೆ ಬಾ ಏನೆಲ್ಲ ಮಾಡಿದ್ಯಾ ನೀನು ಸರಿಯಾಗಿ ನೋಡಿಸ್ತೀನಿ ಬಾ ಅನ್ನಂಗೆ. ಈ ಥರ ಹೇಳಿದ್ರೆ ಯಾರು ಬರ್ತಾರ? ಓಡೋಗ್ಬಿಡ್ತಾರೆ ಬುಳುಕಂತ. ನೋಡಿ ಹೆಂಗಿರೋಂಥ ಅಪೋಸ್ಟ್ಲ್ ಪೌಲು ಆದರೂ ಕೂಡ ಬಂದವ್ರು ಅಂತೀರಿ ಅದರ. ಸೊ ಇಲ್ಲಿ ಏನಪ್ಪ ಆಗಿತ್ತು ಅಂದರೆ ಆ ಶಿಷ್ಯನ್ಗಳು ಏನಂತಾರೆ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಏನಾಗ್ಬಿಡ್ತು ಬಂದ್ಬಿಡ್ತು ಅಲ್ಲರ. ಸೊ ಅದಕ್ಕೆ ಈ ಕಾಂಪಿಟೇಷನ್ ಸ್ಪಿರಿಟ್ ಏನಕ್ಕೆ ಬಂತು, ಸಿಂಹಾಸನ ಕೂತ್ಕೊಬೇಕು, ಆಳ್ವಿಕೆ ಮಾಡಬೇಕು ಅಂತ ಒಂದು ಚಿಂತೆ ಏನಾಗಿತ್ತು ಬಂತು. ಅದಕ್ಕೆ ಅವ್ರ ಅಮ್ಮ ಕಳಿಸ್ಬಿಟ್ಟು ಏನು ಮಾಡ್ತಾರೆ, ಅಮ್ಮ ಒಬ್ಬಿಡಮ್ಮ ದಯವಿಟ್ಟು ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಸೀಟ್ ಇಟ್ಕೊಂಬಿಡಮ್ಮ ಅಲ್ವರ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವೆಲ್ಲರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ಯಾವ ಸೀಟ್ ಹಿಡಿತೀರಿ ಮುಖ್ಯವಾಗಿ? ಕಿಟಕಿ ಸೀಟು ಅಲ್ವರ. ಇವಾಗ ಬುದ್ಧಿ ಬಿಡಲ್ಲ ಬರ್ತೀನಿ ಅಲ್ವರ. ಏ ದೊಡ್ಡವರು ಸರಿ, ಕಾರಲ್ಲಿ ಹೋಗ್ಬಿಟ್ರೆ ಫ್ರಂಟ್ ಸೀಟೇ ಬೇಕು ಅಲ್ವರ.
ಹೌದು
ಅವರ ಫ್ರಂಟಲ್ಲೇ ಬೇಕು, ಲೆಫ್ಟಲ್ಲೇ ಬೇಕು, ರೈಟಲ್ಲೇ ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ. ಇದೆಲ್ಲರಿಗೂ ಇದ್ದು ವೀಕ್ನೆಸ್, ನೋ ಪ್ರಾಬ್ಲಮ್. ಏನು ಮಾಡೋಕ್ಕಾಗಲ್ಲ, ಮನುಷ್ಯನ ಮೇಲೆ ಏನು ಮಾಡೋಕ್ಕತ್ತಾರೆ, ಪವಿತ್ರಾತ್ಮ ಇಲ್ವಲ್ಲ. ಆದ್ರೆ ಅಪೊಸ್ತಲ್ಸ್ ಕೂಡ ಏನ್ ಮಾಡೋರು ಹಿಂಗೆ ಆಡೋರು, ಪಂಕ್ತಿಯಲ್ಲಿ ಬಂದು ಕೂತ್ಕೊಂಡವ್ರು ನೋಡಿ, ಕ್ರಿಸ್ತನ್ ಕೂತ್ಕೊಂಡ್ರೆ ಅವ್ರ ಮೇಜ್ ಪಕ್ಕದ ಲೆಫ್ಟ್ ಅಲ್ಲಿ ಕುತ್ಕೊಬೇಕು, ರೈಟ್ ಅಲ್ಲಿ ಕುತ್ಕೊಬೇಕು, ಹಂಗೆ ಕುತ್ಕೊಬೇಕು ನನ್ ಗೊತ್ತಿಲ್ಲ. ಯೋಹಾನ ಅಂತ ಏನ್ರಿ ಸೀದಾ ಯೇಸು ಕ್ರಿಸ್ತನ ಎದೆ ಮೇಲೆ ಮಲ್ಕೊಂಡ್ರಂತೆ. ಅದ್ರ ಅವಾಗ ಏನಾಯ್ತು, ಹೇಯ್ ಅವನೇನ್ ಗ್ರೇಟೋ, ನಾನು ಅವನಕಿಂತ ಗ್ರೇಟೋ, ಇವನಕಿಂತ ಗ್ರೇಟೋ ಅಂತ ಏನಾಯ್ತು ಡಿಸ್ಕಷನ್ ಶುರು ಆಯಿತು. ಇದು ಬ್ಯಾಕ್ ಗ್ರೌಂಡ್ ಅಂತ ಆಯ್ತಾ. ಏನಕ್ಕೆ ಯೇಸು ಕ್ರಿಸ್ತ ಕಾಲ್ ತಳಕ್ಕೆ ಹೋಗಿದ್ದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಯ್ತು ಇವೆಲ್ಲ ಇವೆಲ್ಲ ನಡೀತಾ ಇತ್ತು. ಓಕೆನಾ, ಚಲೋ ಏನ್ ಮಾಡೋಣ, ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಏನಾಯ್ತು ನೆಕ್ಸ್ಟ್, ಯಾಕೆ ಕಾಲ್ ತೊಳಿಕ್ ಹೋದ್ರು, ಕಾಲ್ ತೊಳಿಕ್ಕಿಂತ ಮುಂಚೆ ಏನಾಯ್ತು ಇನ್ನ ಸನ್ನಿವೇಶಗಳನ್ನ ಓದೋಣ. ಸೂಪರ್ ಆಗಿ ನಮ್ಮ ಬ್ರದರ್ ಸಲಹೆ ಮಾಡ್ತಾರೆ, ಬರೀತಾರೆ. ಓಕೆನಾ, ಸರಿ ನಿಲ್ಲಿಸ್ಬಿಡೋಣ. ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೂ ಏನೇ ಡೌಟ್ಸ್ ಇಲ್ಲ ಅಂತ ತಿಳ್ಕೊಂತೀನಿ, ಏನೋ ಡೌಟ್ಸ್ ಏನೋ ಪ್ರಶ್ನೆಗಳಿಲ್ಲ. ಗುಡ್, ಓಕೆ, ಸರಿ. ಹಂಗಂದ್ರೆ ನಾವು ಕೊನೆ